ತಲೆಗೆ ಮುಟ್ಟಿದ್ದು ಶಾಶ್ವತ ಅಂತ ಹೇಳಿದ್ದಾರೆ. ಆದ್ರಿಂದ ಜ್ಞಾನ ಅನ್ನೋದು ಯಾವಾಗಲೂ ಅತ್ಯುತ್ತಮವಾದದ್ದು. ನ ಹಿ ಜ್ಞಾನೇನ ಸದೃಶಂ ಪವಿತ್ರ ಮಿಹ ವಿದ್ಯತೆ. ಲೋಕದ ಜ್ಞಾನದ ಖುಷಿನೇ ಬೇರೆ. ವಿದ್ಯಾರ್ಥಿ ನೋಡಿ ಏನೋ ಪ್ರಾಬ್ಲಮ್ ಬಂದಿರುತ್ತೆ, ಅರ್ಥ ಆಗಿರಲ್ಲ, ಮರ್ತಾ ಇರುತ್ತೆ, ಆನ್ಸರ್ ಬಂದ್ಬಿಡುತ್ತೆ, ಓ ಅಂತ ಕೂಡ್ಬಿಡ್ತಾರೆ. ಆ ಆನಂದ ಏನ್ ಮಾಡಿದ್ರು ಬರೋದಿಲ್ಲ. ಆ ಕ್ಷಣಕ್ಕೆ ಓ ಚೆನ್ನಾಗಿ ಅರ್ಥ ಆಯ್ತು ನನಗೀಗ, ಎಷ್ಟು ಫೈನ್ ಆಗಿದೆ, ಇನ್ನೊಂದು ಪ್ರಾಬ್ಲಮ್ ಕೂಡ ಮಾಡ್ತೇನೆ ಅಂತ ಹೇಳ್ತಾನೆ ಇಮಿಡಿಯೇಟ್ಲಿ. ಆ ಜ್ಞಾನದ ಆನಂದಕ್ಕೆ ರಾಜ್ಯ ಭೋಗಗಳು ಸಾಟಿ ಆಗೋದಿಲ್ಲ. ಅದನ್ನ ಅರ್ಥ ಎಂದು ಮಾಡ್ಕೋತೇವೋ ಅಂದ ನಮ್ಮ ಜೀವನದ ಗುರಿ ಬದಲಾಗಿ ಬಿಡುತ್ತೆ ಅಂತ ಹೇಳೋದಕ್ಕೆ ಎಲ್ಲ ಕಥೆಗಳು ಬಹಳ ಉಪಯುಕ್ತವಾದ ಕಥೆಗಳು. ಎತ್ತದ್ರೆ ಅಮೃತೋಪಮಂ, ಆದರೆ ಪರಿಣಾಮೇ ವಿಷಮ ಇವ. ವಿಷಯೇಂದ್ರಿಯ ಸಂಪರ್ಕದಿಂದ ಬಂದ ಸುಖ ಯಾತಕ್ಕೆ ಅಶಾಶ್ವತ ಅಂದ್ರೆ, ಸಂಪರ್ಕ ಇತ್ತೋ ಸುಖ, ಹೋಯಿತೋ ದುಃಖ. ಈ ಕರೆಂಟ್ ಇತ್ತು ಬೆಳಕು, ಕರೆಂಟ್ ಇಲ್ಲ ಹೋಯ್ತು ಅಷ್ಟೇ. ಅದು ಕನೆಕ್ಷನ್ ಮೇಲೆ ಡಿಪೆಂಡ್ ಆಗಿದೆ ಹೊರತು ಇಲ್ಲ ಹೋದ್ರೆ ಇಲ್ಲ. ಆದ್ರೆ ಆ ಮನಸ್ಸಿನ ಸುಖ ಹಾಗಲ್ಲ, ಮನಸ್ಸು ಯಾವಾಗಲೂ ಒಳಗಿರೋದ್ರಿಂದ ಯಾವಾಗಲೂ ಹ್ಯಾಪಿನೆಸ್ ತರ್ತಾನೆ ಇದೆ. ಆದ್ರಿಂದ ಒಳಗಿನ ಸುಖಕ್ಕೆ ಪ್ರಯತ್ನ ಪಡಬೇಕು, ಹೊರಗಿನ ಸುಖಕ್ಕಲ್ಲ. ಇನ್ನೂ ಹೇಳೋದಾದ್ರೆ, ಬೀದಿ ದೀಪ ಇದೆ, ಮನೆಯೊಳಗೆ ದೀಪ ಇಲ್ಲ, ಎಷ್ಟು ಕಷ್ಟ ಆಗುತ್ತೆ ನೋಡಿ. ಬೀದಿ ದೀಪ ಇದೆ, ಮನೆಯೊಳಗೆ ದೀಪ ಇಲ್ಲ. ಬೀದಿ ದೀಪದ ಉಪಯೋಗ ಯಾವಾಗ? ಹೊರಗೋಡಾಡಿದ್ರೆ ಮಾತ್ರ. ಯಾರು ಮನೆಯೊಳಗಿನ ದೀಪ? ಬೀದಿ ದೀಪ ಊಟ ಮಾಡಕ್ ಬರೋದಿಲ್ಲ, ಅಡಿಗೆ ಮಾಡಕ್ ಬರೋದಿಲ್ಲ. ಮನೆ ಒಳಗಿನ ದೀಪಕ್ಕೆ ಅದೆಲ್ಲ ಬರುತ್ತೆ. ಹೊರಗೆ ಕತ್ತಲು, ಒಳಗೆ ಬೆಳಕು, ಒಳಗೆ ಬೆತ್ತಲು, ಒಳಗೆ ಬೆಳಕು, ಹೊರಗೆ ಕತ್ತಲು. ಯೋಚನೆ ಮಾಡಿ, ಈಗ ಇಲ್ಲಿ ಬೆಳಕು ಅಲ್ಲಿ ಬೆಳಕು, ಎರಡು ಬೆಳಕು ನಂಬರ್ ಒನ್, ಏನು ಪ್ರಾಬ್ಲಮ್ಮೇ ಇಲ್ಲ. ಹೊರಗು ಬೆಳಕು, ಒಳಗು ಬೆಳಕು, ಓಕೆ. ಆದರೆ ಹೊರಗೆ ಮಾತ್ರ ಬೆಳಕು, ಒಳಗೆ ಮಾತ್ರ ಬೆಳಕು, ಯಾವ್ದು ಬೇಕು ಅಂದ್ರೆ ಒಳಗಿನ ಬೆಳಕು ಯಾವಾಗಲೂ ಶ್ರೇಷ್ಠ. ಯಾಕೆ ಹೊರಗೆ ಓಡಾಡೋದು ಯಾವಾಗಲೂ ಅಲ್ಲ, ನಾವು ಒಳಗೆ ಮಾತ್ರ ಹೆಚ್ಚಿರ್ತೇವಾದ್ರಿಂದ ಒಳಗಿನ ಬೆಳಕಿನ ಮಹತ್ವ ಭಾರಿ ದೊಡ್ಡದು. ಅದು ಸಿಗೋದು ಜ್ಞಾನದಿಂದ ಹೊರತು ಬೇರೆ ಯಾವುದರಿಂದನೂ ಅಲ್ಲ. ಈ ದೃಷ್ಟಿಯಲ್ಲಿ ತಾತ್ವಿಕ ಸುಖ ಅಂಬೋದು ಇಂಟರ್ನಲ್ಲು, ತಾಮರಾಜ ಸುಖ ಅಂಬೋದು ಎಕ್ಸ್ಟರ್ನಲ್ಲು. ಇನ್ನು ಮುಂದಿನ ಪ್ರಶ್ನೆ, ಇದ್ಯಾವುದು ತಾಮಸ ಸುಖ ಅಂತ ಪ್ರಶ್ನೆ ಇದೆ. ಅದಕ್ಕೆ ಹೇಳ್ತಾರೆ, ತಾಮಸ ಸುಖ ಬಹಳ ವಿಚಿತ್ರವಾದಂತಹ ಸುಖ ಅದು. ಅದು ಎಂಥದ್ದು ಗೊತ್ತೇನೋ, ನಿದ್ರಾಲಸ್ಯ ಪ್ರಮಾದೋತ್ಥಂ. ನಿದ್ರಾ ಆಲಸ್ಯ ಪ್ರಮಾದ, ನಿದ್ರೆ ಮರ್ತನ ಆನಂದ. ಏನು ಆನಂದ ಅದು ಒಂದು, ಏನಿದೆ ಆಲಸ್ಯ, ಸೋಮಾರಿತನ. ಯಾರೋ ಹೋಗ್ಬೇಕಾಗಿರುತ್ತೆ, ಅರ್ಜೆಂಟ್ ಹೋಗ್ಬೇಕು ಅಂತಾರೆ, ಸುಮ್ಮನೆ ಕೂತಿರ್ತಾನೆ. ಇನ್ನೊಬ್ರು ಯಾರೋ ಹೋಗ್ಬಿಡ್ತಾರೆ, ಆಮೇಲೆ ಈ ಕಡೆ ತಿರುಗ್ತಾರೆ, ಹೋಗಿ ಗ್ಯಾರಂಟಿ ಮಾಡಿಕೊಂಡು ನಾನೇ ಹೋಗ್ತಿದ್ದೆ ಅಂತ ಆಮೇಲೆ ಅನ್ನೋದು. ಇದೆಲ್ಲ ಸುಖ ಅಲ್ಲ. ನಿದ್ರಾದಸ್ಯ ಪ್ರಮಾದೋತ್ಥಂ, ಅಜ್ಞಾನ, ನಿದ್ರಾ ಇವೆಲ್ಲ ಬರ್ತು ಸುಖ. ಎಂಥ ಸುಖ ಇವೆಲ್ಲ ಕೂಡ? ಎತ್ತದಗ್ರೆ ಅನುಬಂಧೇ ಚ ಯತ್ ಸುಖಂ ಮೋಹನ ಮಾತ್ಮನಃ. ಆರಂಭದಲ್ಲೂ ಕೂಡ ದುಃಖನೇ, ಕಂಟಿನ್ಯೂ ಮುಂದೋದ್ರೂ ಕೂಡ ದುಃಖನೇ, ಎಚ್ಚರ ಮಾತ್ರ ಇಲ್ವೇ ಇಲ್ಲ. ನಿದ್ರೆ ಆಲಸ್ಯ ಪ್ರಮಾದ, ಇದರಿಂದ ಏನು ಸುಖ ಬರುತ್ತಲ್ಲ, ಈ ಸುಖವನ್ನ ತಾಮಸ ಅಂತ ಕರೀತಾರೆ. ಆಕ್ಚುಲಿ ಸುಖನೇ ಅಲ್ಲ ಅದು, ಸುಖ ಅಂತ ತಿಳ್ಕೊಂಡ್ಬಿಡ್ತಾನಷ್ಟೇ. ನಿದ್ರೆಯಿಂದ ಬಂದ ಸುಖ ಎಂಥ ಸುಖ, ಆಲಸ್ಯದ ಸುಖ ಏನು ಸುಖ, ಪ್ರಮಾದದ ಸುಖ ಏನು ಸುಖ, ಏನು ಸುಖ ಇಲ್ಲ. ಉದಾಹರಣೆಗೆ ಬಳ್ಳ ಜಾಗಿರುತ್ತಾನೆ, ಮಾವಿನಣ್ಣು ತಿನ್ನಬೇಕಾಗಿರುತ್ತೆ, ನೋಡು ನಿನಗೆ ಇನ್ನು ಮೈಸೂರು ಪಾಕನ್ನ ಜ್ಯೂಸ್ ಮಾಡ್ಕೊಟ್ಬಿಡ್ತೇನೆ ಕುಡಿತೀಯ ಅಂತ ಕೇಳಿದ್ರೆ ಸಿಟ್ಟು ಬಂದ್ಬಿಡುತ್ತೆ. ಮೈಸೂರು ಪಾಕ್ ತಿಂದೇ ತಿನ್ಬೇಕು ಅವ್ನು, ಜ್ಯೂಸ್ ಟ್ರೈ ತರೋದಿಲ್ಲ ಅವ್ನು. ಯಾಕೆ ಆ ತಿಂದಾಗ ಆದ ಆನಂದ ಕುಡಿದ್ರೆ ಅದಕ್ಕೆ ಆನಂದ ಇಲ್ಲ. ಅದಕ್ಕೆ ಆ ಆನಂದವನ್ನು ಹಾಗೆ ಅನುಭವಿಸ್ಬೇಕು ಅಂತ ಬೇರೆ ರೀತಿ ಅಲ್ಲ. ಇವತ್ತೆಲ್ಲದನ್ನ ತಗೊಂಡ್ಬಿಟ್ಟು ಮಿಕ್ಸರ್ ಹಾಕೊಟ್ಟು ತಿನ್ಬಿಟ್ರೆ ಸಾಧ್ಯನಾ? ಸಾಧ್ಯ. ವಸ್ತುವನ್ನು ಹಾಗೆ ತಿನ್ಬೇಕಾದ ವಸ್ತುಗಳೇ ಬೇರೆ, ಜ್ಯೂಸ್ ಮಾಡಬೇಕಾದ ವಸ್ತುಗಳೇ ಬೇರೆ. ಆ ತರಹ ನಾವು ನಿದ್ರೆಯಿಂದ ಸುಖ ಪಡ್ಲಿಕ್ಕೆ ಎಂದು ಇಷ್ಟಪಡ್ಲಿಕ್ಕೆ ಹೋಗಬಾರದು. ಎಚ್ಚರ ಪಟ್ಟಾಗ, ಎಚ್ಚರ ಇರಿದಾಗ ತಿಂದರೆ ಅದಕ್ಕೆ ಆನಂದವೇ ಇಲ್ಲ. ಈ ಹಿನ್ನೆಲೆಯಲ್ಲಿ ಸಾಮಸ ಸುಖ ಯಾವಾಗಲೂ ತಿಳುವಳಿಕೆ ಇಲ್ಲದ ಸುಖ. ನಮ್ಮ ಸುಖ ಇವತ್ತು ಹಾಗೇನೆ, ಅನ್ನ ತಿಂತೇವೆ, ಅಲ್ಲಿ ಏನಿದೆ ಗೊತ್ತಿಲ್ಲ, ಹಾಗೆ ತಿಂತಾನೆ ಕೂತಿದ್ದಾನೆ. ಯಾವ ದೇವರಿದ್ದಾರೆ ಗೊತ್ತಿಲ್ಲ, ಯಾವ ವಿಮಾನ ದೇವತೆ ಇದ್ದಾನೆ ಗೊತ್ತಿಲ್ಲ. ಇದೇನಿದು ಪ್ರಮಾದದ ಸುಖ, ಎಚ್ಚರವಿಲ್ಲದ ಸುಖ, ಏನು ಉಪಯೋಗ ಇಲ್ಲ. ಅದೇ ರೀತಿನೇ ಉಡುಪಿ ಹೋಗ್ತಾರೆ, ದೇವ್ ಬಂದು ಯಾರೋ ಬಂದ್ಬಿಡ್ತಾನೆ, ದೇವ್ರ ನಮಸ್ಕಾರ ಹೋಗಿ ಮಾಡಿಬಿಟ್ಟೆ, ಯಾವ ದೇವರಿದ್ದಾರೆ, ಷಣ್ಮುಖ ಇದ್ದಾನೆ ಅಂತ ಕೇಳಿದರೆ, ಅಯ್ಯೋ ರಾಮನೆ, ಅಲ್ಲಿ ಕೃಷ್ಣ ಅಂತಾನೆ ಗೊತ್ತಿಲ್ಲ ಅವನಿಗೆ. ಸರಿ, ಉಡುಪಿ ಯಾತ್ರೆ ವೇಷ್ಣೆ ನೋಡ್ಲಿಲ್ವ ನೀನು? ನೋಡಿದೆ, ಕಿರೀಟ ಭಾರಿ ಚೆನ್ನಾಗಿತ್ತು ಅಂತ ಹೇಳಿ, ದೇವ್ರನ್ನೇ ನೋಡಿಲ್ಲ, ಇದು ಭಾರಿ ವಿಶೇಷ. ಏನು ಗೊತ್ತೇ ಇಲ್ಲ ಅವನಿಗೆ, ಏನ್ರಿ ಕಾಶಿ ಬಹಳ ದೊಡ್ಡ, ಕಾಶಿಯಲ್ಲಿ ಎಂಥ ನದಿ, ಎಂಥ ನದಿ, ಯಾವ ಯಮುನಾ ನದಿ ಕಂಡುಬಿಟ್ಟು ಅಂತ ಕೇಳಿದರೆ, ಇವ್ನು ಯಾವ ಕಾಶಿಗೆ ಹೋಗಿದ್ದ ಅರ್ಥನೇ ಆಗಿಲ್ಲ ಅವರಿಗೆ. ಅದ್ರ ಸುಖ ಎಂಥದ್ದು, ಅಜ್ಞಾನದ ಸುಖ. ಅಲ್ಲಿ ಗಂಗೆ ಇದ್ದಾನೆ ಅಂತಾನೆ ಗೊತ್ತಿಲ್ಲ, ಅಲ್ಲಿ ಶ್ರೀ ವಿಶ್ವನಾಥ ಇದ್ದಾನೆ ಅಂತ ಗೊತ್ತಿಲ್ಲ, ಬಿಂದು ಮಾಧವ ಇದ್ದಾನೆ ಗೊತ್ತಿಲ್ಲ, ಏನ್ ಲಾಡ್ಜರಿ ಫೈವ್ ಸ್ಟಾರ್ ಹೋಟ್ಲ್ ಏನ್ ಗ್ರ್ಯಾಂಡ್ ಆಗಿದೆ ಅಂತ ಕೇಳಿದ್ರೆ, ಇದು ಸಾಯಿರ ಕಾಶಿಗೆ ಹೋಗ್ಬೇಕಾಗಿತ್ತು ಅವನು, ಬೆಂಗಳೂರಲ್ಲೇ ಸಿಕ್ತಿತ್ತು, ಬಾಂಬೆಯಲ್ಲೂ ಸಿಕ್ತಿತ್ತು, ಇದಕ್ಕೆಲ್ಲ ಕಾಶಿಗೆ ಹೋಗ್ಬೇಕಾಗಿಲ್ಲ. ಅಂದ್ರೆ ಜ್ಞಾನವೇ ಇಲ್ಲ ಅವನಿಗೆ. ತುಂಬಾ ಜನಕ್ಕೆ ಅಂತ ತಪ್ಪಿದ್ರು, ಎಷ್ಟೋ ಜನ ಟೂರ್ ಮೇಲೆ ಹರಿದ್ವಾರ ಅಂತ ಸ್ಥಳಕ್ಕೆ ಹೋಗ್ತಾರೆ, ಅಲ್ಲಿ ಗಂಗಾ ನದಿ ಅಂತಾನೆ ಗೊತ್ತಿಲ್ಲ, ವಾಪಸ್ ಬರ್ತಾರಪ್ಪ. ಹರಿದ್ವಾರಕ್ಕೆ ಹೋಗ್ತಾ ಇದೆ, ಕಾಶಿ ಹೋಗಿದ್ರೆ ಎಷ್ಟೋ ಹತ್ರ ಟೂರ್ ಹೋಗ್ಬೇಕು, ಪ್ರಸಂಗ ಬರುತ್ತಲ್ಲ, ಎಷ್ಟೋ ಜನ ಹೋಗಿ ಏನು ನೋಡದೆ ವಾಪಸ್ ಬರ್ತಾರೆ. ಎಂತ ಸುಖ ಇವರು, ದುಡ್ಡು ಬಂದಿದ್ದೆ ಸುಖ ಅಷ್ಟೇ, ಟಿ ಎ ಡಿ ಎ ಬಿಲ್ ಮಾಡ್ತಾನಲ್ಲ ಅದೇ ಭಾರಿ ಸುಖ. ಇದು ಸುಖ ಅಲ್ಲ, ಇದು ನಿಜವಾದ ಸುಖ ಇರೋದು ಅಲ್ಲೇನೆ. ಅದಕ್ಕೆ ಅಜ್ಞಾನದ ಸುಖ ಸುಖ ಅಲ್ಲ, ಅದು ನಿದ್ರೆಯ ಸುಖ ಸುಖ ಅಲ್ಲ, ಮೋಸದ ಸುಖ ಸುಖ ಅಲ್ಲ. ಆ ದೃಷ್ಟಿಯಲ್ಲಿ ಯದಗ್ರೇ ಚಾರುಬಂಧೇಚ ಸುಖಂ ಮೋಹನಮಾತ್ಮನಃ ನಿದ್ರಾಲಸ್ಯ ಪ್ರಮಾದೋತ್ಥಂ ತಾಮಸಂ ತತ್ತಾಮಸ ಮುದಾಹೃತಂ. ಅದು ತಾಮಸ ಅಂತ ಕರೀತಾರೆ, ತಿಳ್ಕೊಳ್ಳಕ್ ಹೋಗಬಾರದು. ಇದು ನಮ್ಮ ಕಣ್ಣಿಗೆ ಕಾಣೋದೇನೆ, ಕುಡಿದು ಬಿದ್ದಿರ್ತಾನೆ, ಏನವ್ರು ಎಂಜಾಯ್ಮೆಂಟು ಎಂಜಾಯ್ಮೆಂಟು, ಚರಂಡಿ ಪಕ್ಕ ಬಿದ್ದಿರ್ತಾನೆ. ಹುಡುಗರು ಮರ್ಯಾದೆ ಹೋಗಿರುತ್ತೆ, ಮನೆಯವರಿಗೆ ಪಾಪ ಎತ್ಕೊಂಡೋಗಿ ಹಣ ಹೋದ ಮನೆ ಹೋಗಿ ಬಿಸಾಕ್ತಾರೆ. ಪಾಪ ಇವನಿಗೇನು ಎಂಜಾಯ್ ಮಾಡ್ತಾ ಇರ್ತಾನೆ, ಓ ಏನು ತಲ್ದಾ ಇರ್ತಾನೆ, ಬೈತಾ ಇರ್ತಾನೆ, ಉಚ್ಚಾವಟೆ ಒದರ್ತಾ ಇರ್ತಾನೆ, ಅವನು ಪಾಲಿ ಭಾರಿ ಸುಖ. ನೋಡೋರ ಅವಸ್ಥೆ ನೋಡಿ ಹೇಗಿರುತ್ತ ಒಂದು, ಇವನಿಂದ ನಮ್ಮ ಮರ್ಯಾದೆ ಹೋಗುತ್ತೆ ಅಂತ ಹೇಳುತ್ತಾರೆ. ಅವನು ಪಾಲಿಗೆ ಸುಖ, ಎಚ್ಚರ ತಪ್ಪಿದ ಸುಖ ಅದು ಸುಖ ಅಲ್ಲ. ಎಚ್ಚರ ಬರಿಸಿದ್ರೆ ಸುಖನೇ ಹೊರತು ಎಚ್ಚರ ತಪ್ಪಿಸಿದ್ರೆ ಸುಖ ಅಲ್ಲ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಇವತ್ತು ದುಮ್ಮ 100-90 ವಾರ ಜನಕ್ಕೆ ಏನ್ ಮಾಡಬೇಕು ಗೊತ್ತಿಲ್ಲ. ಸಾಕಷ್ಟು ದುಡಿತಾರೆ, 25-30 ವರ್ಷಕ್ಕಿಂತ 25 ವರ್ಷಕ್ಕೆ ಲಕ್ಷಾಂತರ ಸಂಬಳ ಬರುತ್ತೆ. ಏನ್ ಮಾಡ್ಬೇಕು ಅವನೀಗ, ಏನು ಗೊತ್ತಿಲ್ಲ. ದಾನದ ಕಾನ್ಸೆಪ್ಟ್ ಗೊತ್ತಿಲ್ಲ, ದೇವರಿದ್ದಾರೆ ಅಂತ ಗೊತ್ತಿಲ್ಲ, ಪರಲೋಕದ ವಿಚಾರನೇ ಇಲ್ಲ. ಏನ್ ಮಾಡ್ಬೇಕು ಇದನ್ನ, ಕುಡಿಯೋದು ತಿನ್ನೋದು. ಕೆಲವರಂತೂ ಫ್ಯಾಷನ್ ಅದು, ಒಂದು ಕುಡಿಯೋದಿಲ್ಲ ತಿನ್ನೋದಿಲ್ಲ, ಕೆಲಸಕ್ಕೆ ಜಾಸ್ತಿ ಯಾಕೆ ಸೇರಿದೆ ಅಂತ ಸ್ಥಿತಿ ಬಂದೋಗ್ಬಿಟ್ಟಿದೆ. ಎಂಜಾಯ್ ಮಾಡೋದಲ್ಲ ಏನಾಗ, ಭಾರಿ ಅನ್ಯಾಯ ಇದು ಒಂದು ಅಂತ ಅವನ ಕಾನ್ಸೆಪ್ಟ್. ಅದು ಅದ್ರಲ್ಲಿ ಏನ್ ಮಾಡ್ತಾನೆ, ಕುಡಿತಾನೆ ತಿಂತಾನೆ, ಸಮಾಧಾನ ಆಗೋದಿಲ್ಲ, ಎಷ್ಟೋ ಹ್ಯಾಂಗ್ ಮಾಡ್ಕೊಂಡು ಸಾಯ್ತಾರೆ. ಹಿಂದೆ ಹೇಳಿದ್ದೇನೆ, 100 ಆತ್ಮಹತ್ಯೆ ಮಾಡ್ಕೊಳ್ಳೋರೊಳಗೆ ಬರೀ ಬಡವರೇ ಇಲ್ಲ, ಭಾರಿ ಶ್ರೀಮಂತರು ಆತ್ಮಹತ್ಯೆ ಮಾಡ್ಕೋತಾರೆ. ಯಾಕೆ, ಅವ್ರಿಗೆ ಇದೆ ಏನ್ ಮಾಡೋ ಗೊತ್ತಿಲ್ಲ, ಅದು ಫ್ರಸ್ಟ್ರೇಟ್ ಆಗಿ ಸಾಯ್ತಾರೆ. ಇದು ಆಶ್ಚರ್ಯ, ಸುಖ ಅಲ್ಲ ಅಂತ ಆಯ್ತಲ್ಲ. ಅದು ಒಂದು ಭಾರಿ ಶ್ರೀಮಂತರು ಹೆಂಗ್ ಮಾಡ್ಕೊಂಡು ಕತೆ ಬರ್ತಾನೆ ಇರುತ್ತಾಗ್ಲೇ, ಭಾರಿ ಶ್ರೀಮಂತರು ಹೆಂಗ್ ಮಾಡ್ಕೊಡ್ತಾರೆ ಅವ್ರಿಗೆ ಭಾರಿ. ಎಷ್ಟೋ ಜನ ರಿಸರ್ಚ್ ಮಾಡೋರು ಹೆಂಗ್ ಮಾಡ್ಕೊಂಡವ್ರು ಇರ್ತಾರೆ. ಯಾಕೆ, ಸಮಾಜಕ್ಕೆ ಯಾರೋ ರಿಸರ್ಚ್ ಮಾಡ್ತೇನೆ ಅಂತ ಹೋಗಿದ್ರು, ಪಾಪ ಬೆಳಗಾಮನವರು ರಿಸರ್ಚ್ ಮಾಡ್ತೇನೆ ಅಂತ ಹೋಗಿದ್ದಾರೆ, ಆಲ್ಮೋಸ್ಟ್ ಮ್ಯಾಡ್ ಹುಚ್ಚು, ರಿಸರ್ಚ್ ಮಾಡಿದ್ರೆ ಹುಚ್ಚಾಗಿಬಿಟ್ಟಿದೆ ರೆಡಿ ಅಂತ ಹೇಳಿಬಿಟ್ಟು. ಯಾಕೆ ಆ ವಿಷಯ ಅಂತ ಜಾರಿಸ್ಕೊಂಡ್ಬಿಟ್ಟು ತಲೆ ಕೆಟ್ಟದಾಗ ಆಗಿಬಿಟ್ಟಿದೆ ಪಾಪ. ಅವ್ರು ಬಂದು ಕೇಳಿದ್ರು, ಅದೇ ಸಾಮಾನ್ಯ ವ್ಯಕ್ತಿ ಏನಲ್ಲ, ಕಾಲೇಜ್ ಪ್ರೊಫೆಸರ್ ಓದ್ತಿ ಸ್ಟಡಿ ಮಾಡ್ಲಿಕ್ಕೆ ಹೋಗಿ ಹುಚ್ಚಿಡ್ದು ಹೋಗ್ಬಿಟ್ಟಿದೆ. ಅದು ಸರಿಯಾದ ಜ್ಞಾನ ಅಲ್ಲ ಅಂತ ಆಯ್ತಲ್ಲಾಗ, ಮನೆಯವರೆಲ್ಲ ಹೆಂಡತಿ ಗಂಡ ಮಕ್ಕಳು ಎಲ್ಲ ಬಂದು ಗೋಳಾಡಿ ಏನೋ ಆಗಿಬಿಟ್ಟಿದೆ ಇವರಿಗೆ, ಏನು ಮಾಡಬೇಕು ಅಂತ ಕೇಳಿದರೆ ಅವಾಗ ಹೇಳಿದ್ದಿಷ್ಟೇ, ಏನು ಮಾಡ್ಲಿಕ್ಕೆ ಹೋಗಬೇಡಿ, ಒಂದು ವಾರ ಭಾಗವತ ಹೇಳಿಸಿ ಸರಿ ಹೋಗುತ್ತೆ ಅಂತ ಹೇಳಿ. ಒಂದು ಭಾಗವತ ಅವ್ರು ಕೇಳಬೇಕು, ನೀವು ಹೇಳುತ್ತೆ ಅವ್ರು ಕೇಳಬೇಕು ಈ ಮಧ್ಯೆ ಅಂತ ಹೇಳಿದರೆ, ಆಯ್ತು ಹೇಳ್ತೇವೆ, ಅಲ್ಲಿ ನಮ್ಮೂರಲ್ಲಿ ಯಾರು ಹೇಳೋರು ಸಿಗೋದೇ ಇಲ್ಲ, ಬಂದು ಹೇಳಿ ಅಂದರು. ಆಯ್ತು ಅಂತ ಒಂದು 7-8 ವರ್ಷದ ಕತೆ ಇತ್ತು, ಹೋದಾಗ ಆಯ್ತು ಅಂತೇಳಿ ಹೋಗಿ ಹೇಳಿ ಒಂದು ವಾರ ಹೇಳಿದ ಮೇಲೆ ಆಯ್ಕೆ ಸರಿ ಹೋದ್ಲು ಅಷ್ಟೇ ಅಲ್ಲ, ಪಿ ಎಚ್ ಡಿ ಮುಗಿಸಿಬಿಟ್ಲ ಆಮೇಲೆ. ಜೊತೆಗೆ ಅವ್ರು ಪಿ ಎಚ್ ಡಿಯಲ್ಲಿ ಕೆಲಸ ಹೋಗೋ ಸ್ಥಿತಿಯಲ್ಲಿತ್ತು, ಪುಣ್ಯಾತ್ಮ ಕೆಲಸ ಹೋಗೋ ಸ್ಥಿತಿಯಲ್ಲಿತ್ತು, ಏನೂ ಇಲ್ಲ. ಆಮೇಲೆ ಸುಖವಾಗಿದ್ದೀಗ ಏನು ಯೋಚನೆ ಇಲ್ಲದಾಗಿತ್ತ, ಒಂದು ವಾರದ ಭಾಗವತ ಚೇಂಜ್ ಮಾಡಿದೆ ಲೆಕ್ಕ ಆಯ್ತು ನೋಡೋಣ. ಯಾವ್ದೋ ರಿಸರ್ಚ್ ಮಾಡ್ತೇನೆ ಅಂತ ತಲೆ ಕೆಡಿಸಿಕೊಂಡಿದ್ದು, ಭಾಗವತ ಕೇಳಿದ್ದಕ್ಕೆ ತಲೆ ಸರಿ ಹೋಗಿಬಿಡುತ್ತೆ. ಈ ಮ್ಯಾಜಿಕ್ ಇನ್ಯಾವ ಗ್ರಂಥಕ್ಕೂ ಇಲ್ಲ, ಭಗವಂತನ ಮೈಮೇಗೆ ಮಾತ್ರ ಉಂಟದು. ಭಾಗವತ, ಮಹಾಭಾರತ, ಭಗವದ್ಗೀತೆಗಳ ಶ್ರವಣ ಅಂದ್ರೆ ದಾರಿ ತಪ್ಪಿದ ಮನುಷ್ಯ ಸರಿಯಾದ ದಾರಿ ಬರಲಿಕ್ಕೆ ಇರತಕ್ಕಂಥ ರಾಜಮಾರ್ಗ ಅಂದ್ರೆ ಅದೊಂದು. ಮತ್ತೆ ಮಿನಿಮಮ್ ಟೈಮ್, ಮತ್ತೆ ಇವು ಯಾವ ಕೋಸು ಯಾವ ರೋಗಗಳು, ಒಂದು ವಾರಕ್ಕೆ ನೆಗಡಿ ಕೆಮ್ಮು ಹೋಗೋದಿಲ್ಲ, ಒಂದು ವಾರಕ್ಕೆ ನೆಗಡಿ ಕೆಮ್ಮು ಕೂಡ ಹೋಗೋದಿಲ್ಲ. ಆದರೆ ತಲೆ ಹಿಡಿದ ದೊಡ್ಡ ಹುಚ್ಚು ಬಿಟ್ಟು ಹೋಗ್ತದೆ ಅಂತ ಕೇಳಿದರೆ ಎಷ್ಟು ಶಕ್ತಿ ಅದಕ್ಕಿದೆ. ಭಾಗವತ ಕೇಳಿದ್ರೆ ಹುಚ್ಚು ಹಾಕ್ಬಿಡುತ್ತದೆ ಗೊತ್ತೇನು, ಅದು ಹಿಂದೆ ಶಾಸ್ತ್ರ ಕೂಡ ಅದರಿಂದ ಇದೆ. ಭಾಗವತ ಕೇಳಿದ್ರೆ ಹುಚ್ಚು ಹಾಕ್ಬಿಡುತ್ತೆ ಅಂದರೆ, ಹುಚ್ಚು ಯಾವುದು ಸಂಬಂಧಪಟ್ಟ ರೋಗ ಅದು, ಮನಸ್ಸಿಗೆ ಸಂಬಂಧಪಟ್ಟ ರೋಗ ಅದು. ಅದನ್ನು ಹೇಳೋರು ಯಾರು, ಶುಕಾಚಾರ್ಯರು. ಅವ್ರು ಯಾರು ಅವತಾರ, ರುದ್ರದೇವರ ಅವತಾರ. ಅವರ್ಯಾರು ಮನೋನಿಯಾಮಕರು, ಅದನ್ನು ಮನಸ್ಸು ಸರಿಗೋ ಹೋಗುತ್ತೆ, ಸಿಂಪಲ್ ಅದು ಒಂದು. ಆ ದೃಷ್ಟಿಯಲ್ಲಿ ಮನೋನಿಯಾಮಕರು, ಮನಸ್ಸು ಕಾಣವಲ್ಲ ಪಾಪ ಪುಣ್ಯಕ್ಕೆಲ್ಲ ಅಡಲಾಕ್ಷ ನಿನ್ನ ಪ್ರೇರಣೆಯಲ್ಲದೆ. ಅಷ್ಟೇ ಅಲ್ಲ, ತೈಲಾಸ ವಾಸ ಗೌರೀಶ ಈಶಾ ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭೋ. ಅದು ಭಾಗವತಕ್ಕೂ ಮನಸ್ಸು ಸರಿಯೋದು ನೇರ ಸಂಬಂಧ ಇದೆ. ಅಂದ್ರೆ ಹೊರಗಿನ ಯಾವ ವಸ್ತು ಕೊಡದೆ ಇರತಕ್ಕಂಥ ಸುಖ ಅದು ಕೊಡ್ತಾ ಇದೆ. ನೀವು ಮಾಡಿದ್ದು ಸುಮ್ಮನೆ ಕೂತ್ಕೊಂಡು ಕೇಳಿದ್ದಷ್ಟೇ, ಹೇಗೆ ಹೋಗ್ತಾ ಇದೆ ಅದು, ಒಳಗಡೆ ಹೋಗ್ತಾ ಇದೆ. ಹಾಗೇನೆ ಅದೇಲಕ್ಕೆ ಇಂದು ಇನ್ಲೆಟ್ ಯಾವುದು ಅಂತ ಕೇಳಿದರೆ, ಕಿವಿ ಮೂಲಕ ಹೋಗುತ್ತೆ ಅಂತ ಹೇಳುತ್ತಾರೆ. ಕಿವಿಯ ಎರಡು ಮಹಾದ್ವಾರಗಳು ಭಗವಂತನ, ಅದಕ್ಕೆ ದೇವರು ಬಾಯಿ ಒಂದು ಕೊಟ್ಟಿದ್ದಾನೆ, ಕಿವಿ ಎರಡು ಕೊಟ್ಟಿದ್ದಾನೆ ಅಂತ ಹೇಳುತ್ತಾರೆ. ತಿನ್ನೋದು ಸ್ವಲ್ಪ, ತಿನ್ನೋ ಕೇಳೋ ಜಾಸ್ತಿ ಕೇಳು ಅಂತ ಅರ್ಥ. ತಿನ್ನೋದು ಸ್ವಲ್ಪ, ತಿನ್ನೋದು ಸ್ವಲ್ಪ, ಕೇಳೋದು ಜಾಸ್ತಿ ಇರಲಿ ಅಂತ ಹೇಳುತ್ತಾ, ತಿನ್ನಬೇಕಾದ್ರೆ ಎದುರಿಗಿರಬೇಕು, ಕೇಳಬೇಕಾದ್ರೆ ಎಲ್ಲಿದ್ದೇ ಬೇಕಾದ್ರೆ ಕೇಳ್ಬೋದು. ಮತ್ತೆ ಬಾಯಿ ಮುಚ್ಚಳಕ್ಕೆ ಬರುತ್ತೆ, ಕಿವಿ ಮುಚ್ಚಳಕ್ಕೆ ಬರೋದಿಲ್ಲ. ನಾ ಮುಚ್ಚಕತ್ತೆ ಆ ವಿಚಾರ ಬೇರೆ, ಆದರೆ ಕಿವಿ ಮುಚ್ಚಾಗಿಲ್ಲ, ಅದು ಬಾಯೇ ಇಲ್ಲ, ಅದಕ್ಕೆ ಬಾಗಲೇ ಇಲ್ಲ ಕಿವಿಗೆ. ಅದು ಯಾವಾಗಲೂ ಕೇಳು ಅಂತ, ಯಾತಕ್ಕೆ ಬಾಗಿಲು ಹಾಕಿಲ್ಲ ಅಂದ್ರೆ ಯಾವಾಗಲೂ ಕೇಳು. ಆನೋ ಭದ್ರಾಣಿ ಕೃತವೋ ಎಂತು ವಿಶ್ವತಃ ಭದ್ರಂ ಕರಣೇಭಿ ಶೃಣುಯಾಮ ದೇವಾಹ. ಯಾವಾಗಲೂ ಕೇಳಬೇಕು ಅಂತ ಹೇಳೋದಕ್ಕೋಸ್ಕರ ಕಿವಿ, ಅದಕ್ಕೆ ಎರಡು ಕಿವಿ ಒಂದ್ ಕಡೆಗೆ, ಎಲ್ಲಾ ಕಡೆ ಕೇಳೋದು ಒಂದ್ ಕಡೆಗೆ, ಜೊತೆಗೆ ಅದಕ್ಕೆ ಬಾಗಲೇ ಇಲ್ಲ ಇನ್ನೊಂದು ಕಡೆಗೆ. ಬಾಯಿ ಮಾತ್ರ ಯಾವಾಗಲೂ ಕೂಡ ಕಿವಿ ಮುಚ್ಚುವಂತೆ ಆರಂಭದೇ ಇಲ್ಲ, ಬಾಯಿ ಮುಚ್ಚು ಅಂತಾನೆ ಎಂಬುದೇ. ಮತ್ತೆ ತಿನ್ನಕ್ಕೂ ಬಾಯಿ ಮುಚ್ಚು, ಬೈಬೇಕಾದ್ರೂ ಬಾಯಿ ಮುಚ್ಚು, ಎರಡು ಬಿಟ್ಟು ಬಿಡು ಅಂತ ಹೇಳುತ್ತಾರೆ. ಅಂದ್ರೆ ಬಾಯಿಯ ಉಪಯೋಗ ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ ಅಷ್ಟು ಮಹತ್ವಪೂರ್ಣವಾದದ್ದು ಕಿವಿ. ಶ್ರವಣ ಮನ ಕಾನಂದ ಇರ್ಬೋದು ಅಂತ ಕದೆ ದೃಷ್ಟ. ಸುಮ್ಮನೆ ಕೂತವರಿಗೆ ತಿಳಿದಕ್ಕೆ ಬರ್ತದೆ. ಎಷ್ಟೋ ಕೆಲಸ ಮಲಗಿ ನಮಗೆ ಇದು ಮಾಡಕ್ ಬರೋದಿಲ್ಲ, ಮಲಗಿ ತಿನ್ನಕ್ ಬರೋದಿಲ್ಲ. ತಿನ್ನೋದು ಒಳ್ಳೇದು ಕೂಡ ಅಲ್ಲ, ಮಲಗಿ ತಿನ್ನಕ್ ಬರೋದಿಲ್ಲ, ತಿನ್ನೋದು ಒಳ್ಳೇದಲ್ಲ. ಕುಡಿಯೋದಂತೂ ಭಾರಿ ಅಪಾಯಕರ. ಅದು ನಿದ್ರೆ ಬಂದ ಕುಸಿದ್ರಂತೂ ಹೋದ ಅಂತಾನೆ ಅರ್ಥ. ಆ ಎಲ್ಲಿ ಹೋಗುತ್ತೆ ನೀರು ಗೊತ್ತಿಲ್ಲ, ಲಂಗಿಸ್ಕೋದ್ರೆ ಸತ್ತ ಹೋಗ್ಬಿಡ್ತಾನೆ. ಆದರೆ ಇವತ್ತು ಮಲಗಿ ಕೇಳು ಅಂತ ಹೇಳುತ್ತ, ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲುವ, ನಿಂತರೆ ನಲಿವ, ನಲಿದರೆ ಒಲಿವೆ ನಿಮಗೆಂಬ. ಸುಲಭನೋ ಹರಿ ತನ್ನವರನು ಅರೆಗಳಿಗೆ ಬಿಟ್ಟಗಳನು, ರಮಾಧವನುಲಿಸಲರಿಯದೆ ಪಾಮರರು ಬಳಲುವರು ಭವದೊಡಗೆ. ಈ ದೃಷ್ಟಿಯಲ್ಲಿ ಇವತ್ತು ಶ್ರವಣ ಅಂಬುದು ಭಾರಿ ದೊಡ್ಡದು, ಜ್ಞಾನಕ್ಕೆ ಕಾರಣ. ಈ ತಾಮಸ ಸುಖದಲ್ಲಿ ಆ ಕಾನ್ಸೆಪ್ಟೇ ಇಲ್ಲಾದ್ರಿಂದಾಗಿನೇ ಅವನು ಬರೀ ಮಲಿ. ಕುಂಭಕರ್ಣರ ಆನಂದ ಎಂಥದ್ದು ನೋಡಿದ್ರೆ ಅಸಹ್ಯ ಬರ್ತಿರುತ್ತೆ. ಬೆಳಿಗ್ಗೆ ಮಲಗಿರ್ತಾರೆ ನೋಡಿದ್ರೆ, ಕಾರ್ತಿಕ್ ಮಾಸ ಬೆಳಿಗ್ಗೆ ಮಲಗಿರ್ತಾರೆ, ಅವನೇನೋ ಆನಂದ ಪಟ್ಟು ನೋಡೋರು, ಛಿ ಹಣ ಬಿದ್ದಿದ್ದಾನಲ್ಲ, ಏನಿವನ ಅವಸ್ಥೆ, ಏನ್ ಬಹಳ ಸಾಧನೆ ಮಾಡ್ತಾನೆ ಮಲಗಿಬಿಟ್ಟು ನೋಡಿ ಅಸಹ್ಯ ಬರ್ತಾ ಇರುತ್ತೆ. ಆದ್ರೆ ಅವನು ನೋಡೋ ಬರಿಕೊಳ್ಳುತ್ತಾ ಮಲಗಿರ್ತಾನೆ. ಇದು ಸಮಸ್ಯೆ ಅಂದ್ರೆ ನೋಡೋರಿಗೂ ಸುಖ ಅನಿಸ್ಬೇಕು, ಅವನಿಗಷ್ಟೇ ಸುಖ ಅನಿಸಿದ್ರೆ ಸಾಲದು. ನೋಡೋರು ಪಾಸ್ ಆಗ್ತಾನೆ, ನೋಡೋರಿಗೂ ಖುಷಿ, ಅವನಿಗೂ ಖುಷಿ. ಇದು ಅರ್ಥ ಮಾಡ್ಕೊಂಡು ಬಿಟ್ರೆ ಅವರವ್ರ ಪಾಡಿಗೆ ಅವರು ಅಲ್ಲ. ಅದು ರ್ಯಾಂಕ್ ಒಂದು ಹುಡುಗನ್ ನೋಡಿದರೆ ಅವನಿಗೆ ಎಷ್ಟು ಆನಂದನೋ, ನೋಡಿದವ್ರಿಗೆ ಆನಂದ. ಆ ಬೀದಿ ಎಲ್ಲ ಇದ್ದೇವೆ ಅಂತಾನೆ ಆನಂದ ಎಷ್ಟೋ ಜನಕ್ಕೆ. ಏ ನಮ್ಮ ಏರಿಯಾದ ಒಂದು ರಕ್ತ ಏನು ತೊಗೊಂಡ್ಬಿಟ್ಟಿದ್ದಾನೆ, ಅದು ಬೇರೆ ಜೊತೆಗೆ ಆನಂದ ನಮ್ಮ ಏರಿಯಾ ಕುಡಿದ್ಬಿಟ್ಟಿದ್ದಾನೆ ಅನ್ನೋ ಗತಿಯೇನಾಗಿರುತ್ತ. ಥೂ ಕುಡುಕ್ರೆ ಯಾರು ಕರೀತಾರೆ ಅಷ್ಟೇ ಹೊರತು ಬೇರೆ ಅಲ್ಲ. ಅಂದ್ರೆ ಕೆಟ್ಟ ವಸ್ತುಗಳಿಂದ ಅವನಿಗೂ ಸುತ್ತಮುತ್ತ ಇದ್ದವರಿಗೂ ಪರಿಸರಕ್ಕೂ ಎಲ್ಲದಕ್ಕೂ ಹಾನಿ. ಒಳ್ಳೆ ಗುಣ ಇದ್ರೆ ಎಷ್ಟು ವಿಕಾಸ ಉಂಟು. ಇಲ್ಲಿಗೆ ಸತ್ವಾದಿ ಗುಣಗಳ ಪ್ರಭೇದದ ವರ್ಣನೆ ಮುಗಿದೋಯ್ತು. ಇನ್ನೊಂದು ಪ್ರಶ್ನೆ ಬಂತು, ಎಲ್ಲ ಕಡೆ ಸಾತ್ವಿಕ ರಾಜಸ ತಾಮಸ ಎಲ್ಲ ಹೇಳ್ತಾ ಹೋಗ್ತೀರಲ್ಲ, ಇನ್ನು ಬಿಟ್ಟು ಬೇರೆ ಯೋಚನೆ ಮಾಡಕ್ ಬರೋದಿಲ್ಲ ಅಂತ ಕೇಳಿದ್ರೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾನೆ ಭಗವಾನ್. ನತದಸ್ತಿ ಪೃಥಿವ್ಯಾಂ ವಾ ದಿವಿ ದೇವೇಶು ವಾ ಪುನಃ ಸತ್ವಂ ಯದೇಹಿ ಸ್ಯಾತ್ ತ್ರಿಭಿರ್ಗುಣೈಹಿ. ಸತ್ವಂ ಯದೇಹಿ ಸ್ಯಾತ್ ತ್ರಿಭಿರ್ಗುಣೈಹಿ, ಯಾವುದರಿಂದ ಮುಕ್ತಂ. ಬಹಳ ಅಪೂರ್ವವಾದ ಶ್ಲೋಕ ನೋಡು ಅರ್ಜುನ. ಯದ ಏಭಿಹಿ ತ್ರಿಭಿರ್ಹಿ ಗುಣೈಹಿ ಮುಕ್ತಂ ಸ್ಯಾತ್ ತತ್ ಸತ್ವಂ. ಈ ಸಾತ್ವಿಕ ಸತ್ವಗುಣ ರಜೋಗುಣ ತಮೋಗುಣ ಅಂತಕ್ಕಂಥ ಮೂರು ಗುಣಗಳನ್ನ ಸಂಪರ್ಕವನ್ನು ಹೊಂದದೇ ಇರತಕ್ಕಂಥ ವಸ್ತು ಇದೆಯಲ್ಲ, ನಾ ತದಸ್ತಿ, ಜಗತ್ತಿನಲ್ಲಿ ಇಲ್ಲವೇ ಇಲ್ಲ. ಪೃಥಿವ್ಯಾಂ, ಇಡೀ ಭೂಮಿಯಲ್ಲಿ ಎಲ್ಲೆಲ್ಲೂ ಇಲ್ಲ. ದಿವಿ, ದೇವಲೋಕದಲ್ಲಿ ಇಲ್ಲ. ದೇವೇಶು, ದೇವತೆಗಳಲ್ಲೂ ಇಲ್ಲ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಸತ್ವಗುಣ ರಜೋಗುಣ ಮತ್ತು ತಮೋಗುಣದ ಸಂಪರ್ಕ ಹೊಂದದೇ ಇರತಕ್ಕಂಥ ವಸ್ತು ಅನ್ನೋದು ಜಗತ್ತಿನಲ್ಲಿ ಎಲ್ಲೆಲ್ಲೂ ಇಲ್ಲ. ಇಡೀ ಬ್ರಹ್ಮಾಂಡದಲ್ಲೇ ಪ್ರತಿಯೊಂದು ವಸ್ತುವಿಗೂ ಕೂಡ ಈ ಮೂರು ಗುಣದ ಸಂಬಂಧ ಇದೆ ಅಂತ ಭಗವಂತ ಹೇಳ್ತಾನೆ. ಇದು ಗೊತ್ತಾದರೆ ಸಾತ್ವಿಕ ರಾಜಸ ತಾಮಸ ಅನ್ನೋದು ದೇವಲೋಕಕ್ಕೆ ಹೋದ್ರೂ ಬಿಡ್ತಕ್ಕಂಥದ್ದಲ್ಲ, ಅಲ್ಲೂ ಗಂಟು ಬಿದ್ದೇ ಬಿಡುತ್ತೆ. ಇನ್ನು ಕೆಳಗಿನ ಲೋಕಕ್ಕೆ ಹೋದ್ರೆ ಜಾಸ್ತಿ ಆಗ್ತಾ ಹೊರತು ಕಡಿಮೆ ಅಂತ ಆಗೋದೇ ಇಲ್ಲ. ಇದು ಗುಣತ್ರಯ ವಿಭಾಗದ ಭಾರಿ ದೊಡ್ಡ ವಿಶೇಷ ಇದು. ಇದರ ಅರ್ಥ ಬಹಳ ಅಪೂರ್ವ ಇದು. ಇವತ್ತು ದುರ್ಯೋಧನನ ದೇಹ ಇದೆ, ಆದರೆ ಮೂರು ಗುಣಗಳು ಇವೆ. ಸತ್ವಗುಣ ರಜೋಗುಣ ತಮೋಗುಣ ಮೂರು ಗುಣನೂ ಇದೆ. ಭೀಮಸೇನ ದೇವರ ದೇಹ ಇದೆ, ಅವರಲ್ಲೂ ಮೂರು ಗುಣ ಇದೆ. ಇವರು ಜೀವೋತ್ತಮ, ಅವರು ಜೀವಾಧಮ, ಇಬ್ಬರಲ್ಲೂ ಇದೆ. ಆದರೆ ಇರೋ ಕ್ರಮದಲ್ಲಿ ಭಾರಿ ವ್ಯತ್ಯಾಸ ಉಂಟು ಅಂತ ಹೇಳುತ್ತಾರೆ. ಮೂರು ಇವೆ ಎಂದು ಮಾತ್ರಕ್ಕೇನೆ ಅವರ ದೇಹದಲ್ಲಿ ಸಾಮ್ಯ ಇಲ್ಲ, ಬಹಳ ವ್ಯತ್ಯಾಸ ಉಂಟು. ಆ ಭೀಮನ ದೇಹದ ಒಂದು ವೈಶಿಷ್ಟ್ಯ ಅಂದ್ರೆ ಅದು ರಜೋಗುಣ ತಮೋಗುಣ ಹೆಸರಿಗಷ್ಟೇ, ಸತ್ವಗುಣ ಫುಲ್ಲ ಅಷ್ಟು ಹೆಚ್ಚಿದೆ. 99.999% ಸತ್ವಗುಣ, ಉಳಿದ ಗುಣಗಳು 0.00 something. ದುರ್ಯೋಧನ ದೇಹದೊಳಗೆ 99.99% ತಮೋಗುಣ, ಉಳಿದ ಎರಡು ಶಾಸ್ತ್ರಕ್ಕೂ ಚೂರು ಇದೆ. ಅಂತೂ ಕಾಂಬಿನೇಷನ್ ಯಾವಾಗಲೂ ಇದ್ದಿದೆ, ಅದು ಬಿಡ್ಲಕ್ಕಾಗೋದಿಲ್ಲ. ಈ ಮೂರು ಗುಣಗಳ ಸಂಪರ್ಕ ಯಾವಾಗಲೂ ಉಂಟು. ನತದಸ್ತಿ ಪೃಥಿವ್ಯಾಂ ವಾ ದಿವಿ ದೇವೇಶು ವಾ ಪುನಃ ಸತ್ವಂ ಪ್ರಕೃತಿಜೈಹಿ ಮುಕ್ತಂ ಯದೇಭಿ ಸ್ಯಾತ್ ತ್ರಿಭಿಹಿ ಗುಣೈಹಿ. ಸತ್ವಂ ಅಂದ್ರೆ ವಸ್ತು ಅಂತ ಅರ್ಥ, ಪ್ರಾಣಿ ಅಥವಾ ವಸ್ತು. ಮೂರು ಲೋಕದಲ್ಲಿ ಎಲ್ಲೆಲ್ಲೂ ಇಲ್ಲ. ಮೂರು ಲೋಕಕ್ಕೆ ಹೋದರೂ ಮೂರು ಗುಣಗಳ ಸಂಪರ್ಕ ಬಿಡಕ್ಕೆ ಯಾರಿಗೂ ಸಾಧ್ಯವಾಗೋದಿಲ್ಲ. ಅದನ್ನು ತುಂಬಾ ವಿವರಣೆ ಕೊಡಬೇಕಾದ ಶ್ಲೋಕ ಅದು. ಅದು ಮುಗಿತಿರ್ಲಿಕ್ಕೇನೆ ಶುರುವಾಗೋದು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ. ಇವತ್ತು ಭಾರಿ ಗಲಾಟೆ ವಿಚಾರ ಅದು. ಅದು ಓ ಭಾರಿ ಗಲಾಟೆ. ಬ್ರಾಹ್ಮಣ ಬ್ರಾಹ್ಮಣ ಅಂದ್ರೆ ಓ ನಮ್ಮನ್ನು ತುಳು ಬಿಡ್ತಾರೆ ಅಂತವರು ಮಾಡ್ತಾರೆ ಅಂತವರು, ಹುಚ್ಚು ತರದ ಪರವಾಗದು ಇದು. ಅದು ವರ್ಣಗಳ ಕಾನ್ಸೆಪ್ಟೇ ಜಗತ್ತಿಗೆ ಅರ್ಥವಾಗಿಲ್ಲ. ಅರ್ಥವಾಗದೇ ಇಷ್ಟು ಗಲಾಟೆ ಶುರುವಾಗಿರೋದು. ನಿಜವಾಗಲು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂದ್ರೆ ಏನು, ಅದರ ಹಿನ್ನೆಲೆ ಏನು ಅಂತಕ್ಕಂಥ ಪರಿಜ್ಞಾನ ಇವತ್ತು ನಾನು ಬ್ರಾಹ್ಮಣ ಅಂತ ಹೇಳ್ಕೊಂಡು ಯಾತಕ್ಕೆ ಅಂತಲೇ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ತಾನು ಬ್ರಾಹ್ಮಣ ಅಂತ ಕರ್ಕೊಂಡು ಯಾತಕ್ಕೆ ಬ್ರಾಹ್ಮಣ ಅಂತ ಕರೀತಾರೆ ಅಂತ ಗೊತ್ತಿಲ್ಲ. ಶೂದ್ರ ಯಾಕೆ ಶೂದ್ರ ಅಂತ ಗೊತ್ತಿಲ್ಲ. ಎಲ್ಲರೂ ಗೊತ್ತಿರೋದು ಒಂದೇ, ಗಲಾಟೆ ಮಾಡಬೇಕು ಅಂತ ಹೇಳಿಬಿಟ್ಟು ಅಷ್ಟೇ ಹೊರತು ಅದ್ರ ಹಿನ್ನೆಲೆನೇ ಗೊತ್ತಿಲ್ಲ. ಭಗವದ್ಗೀತೆಯ ಮುಂದಿನ ನಾಲ್ಕೈದು ಐದು ಶ್ಲೋಕಗಳಲ್ಲಿ ವಿಶೇಷವಾದಂತಹ ಈ ಚತುರ್ವರ್ಣದ ಹಿನ್ನೆಲೆಯನ್ನು ಭಗವಂತ ಹೇಳುತ್ತಾನೆ. ಅದು ಅರ್ಥ ಮಾಡಿಕೊಂಡ್ರೆ ಯಾರು ಗಲಾಟೆ ಮಾಡೋ ಕಾರಣನೇ ಇಲ್ಲ. ಸ್ಪಷ್ಟವಾದಂತಹ ವಿಚಾರಗಳು. ನಾಳೆ ದಿವಸ ನಾಲ್ಕು ದಿವಸ ಟೈಮ್ ಇರೋದು, ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ, ಇನ್ನು ಸುಮಾರು 40 ಶ್ಲೋಕದಷ್ಟು ವಿಷಯವಿದೆ. ಮುಗಿಯುತ್ತಾಂದ್ರೆ ಮುಗದೇ ಮುಗಿಯುತ್ತೆ, ಅದು ಸಂಶಯ ಇಲ್ಲ. ಇಷ್ಟು ದಿವಸ ಮುಗಿದಾಗ ಅದು ಮುಗಿಯುತ್ತೆ ಅಷ್ಟೇನೆ. ಅದರಲ್ಲಿ ಭಗವದ್ಗೀತೆಯ ಇನ್ನೂ ಅನೇಕ ವಿವರಗಳನ್ನು ನೋಡೋಣ ಅಂತ ಹೇಳ್ತಾ, ಮೊದಲೇ ಹೇಳಿದಂತೆ ಶನಿವಾರ ದಿವಸ ಎರಡು ಪುಸ್ತಕಗಳು ಬಿಡುಗಡೆಯಾಗುತ್ತೆ. ಪ್ರತಿ ಶ್ಲೋಕದ ಭಾವಾನುವಾದ ಇರತಕ್ಕಂಥ ಪುಸ್ತಕ ಒಂದು, ಮತ್ತು ಏನು ಉಪನ್ಯಾಸದಲ್ಲಿ ಕೇಳಿದ್ದೀರಿ ಆ ತರಹ ಅದರ ವಿಶ್ಲೇಷಣೆ ಮಾಡತಕ್ಕಂಥ ಗೀತಾ ಉಪನ್ಯಾಸದ ರೂಪವಾದ ಒಂದು ಪುಸ್ತಕ ಒಂದು ಎರಡು ಕೂಡ ಬಿಡುಗಡೆಯಾಗುತ್ತೆ. ಎಲ್ಲಿ ಏನೋದನ್ನು ಈಗಾಗಲೇ ನೀವು ನೋಡಿದ್ದೀರಿ, ಅದು ಪೂರ್ಣಪ್ರಜ್ಞ ವಿದ್ಯಾಪೀಠದ ಆವರಣದಲ್ಲಿ ಪರಮಪೂಜ್ಯ ಶ್ರೀ ಪೇಜಾವರ ಶ್ರೀಪಾದಂಗಳವರು, ಶ್ರೀ ಶ್ರೀಪಾದರಾಜ ಮಠಾಧೀಶರು, ಶ್ರೀ ವ್ಯಾಸರಾಜ ಮಠಾಧೀಶರು, ಶ್ರೀ ಫಲಿವಾರು ಮಠಾಧೀಶರು, ನಾಲ್ಕು ಜನ ಪೀಠಾಧೀಶರ ನೇತೃತ್ವದ ಕಾರ್ಯಕ್ರಮದಲ್ಲಿ ಇದು ನಡೆಯುತ್ತೆ ಅಂತ ಹೇಳ್ತಾ, ನಾಳೆ ಈ ಪ್ರವಚನ ಎಂದಿನಂತೆ ಪ್ರಾರಂಭ ಮುಂದುವರಿಯುತ್ತೆ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಶ್ರೀ ಕೃಷ್ಣಾರ್ಪಣ ಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚ ಮಹಂ ತೇನ ಪ್ರಿಯತಾಂ ಕಮಲಾಲಯ. ಯೋಂತಃ ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಸ್ವಧಾಮ್ನ ಅನ್ಯಾಂಶ್ಚ ಹಸ್ತಕರಣ ಶ್ರವಣತ್ವಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ. ಯಸ್ಮಾದ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರಿಯೋಪಿ ಚ ದಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ವಸತು ಶ್ರೀಮದಾನಂದತೀರ್ಥೇಂದ್ರನೋ ಹೃದಂಬರೇ ಯದ್ವಚಂದ್ರಿಕಾ ಸ್ವಾಂತಸಂತಾಪಂ ನಿಕೃಂತತಿ. ಸರ್ವೋತ್ತಮೋ ವಿಷ್ಣುರಥೋರಮಾ ಚ ಬ್ರಹ್ಮಾ ಚ ವಾಯುಶ್ಚ ತದೀಯ ಪತ್ನಿ ಅನ್ಯೇ ಚ ದೇವಾಃ ಸತತಂ ಪ್ರಸನ್ನಾ ಹರೌ ಸುಭಕ್ತಿಂ ಮಯಿ ಸಂದಿಶಂತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾ ಯುಯುತ್ಸವ ಮಾಮಕಾ ಪಾಂಡವಾಶ್ಚೈವ ಕಿಮಕುರುವತ ಸಂಜಯ. ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾಂ ಗೀತಾರ್ಥಂ ವಚಾಮಿ ದೇಶತಃ. ಗುಣಗಣ ನಿಲಯಂ ಪತೀಂದ್ರ ಮಾಯಾಃ ಜಗದಹ ದಹನಂ ಚ ವಾಸವೀ ಶೂನುಂ ಮುನಿಕುಲ ಕಿರಕಂ ಚ ಪೂರ್ಣ ದೋಹಂ ಗುರುಮಪಿ ಪರಮಂ ಗುರುಂ ಚ ಮೇ ವಂದೇ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣದೋಹಾಂ ಗುರೂನಪಿ ಕುರುಮಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥ ಸಂಗ್ರಹ. ಭಗವಂತನಾದ ಶ್ರೀಕೃಷ್ಣ ಅರ್ಜುನನಿಗೆ ಸುಖ ಹೇಗೆ ಮೂರು ವಿಧ ಎಂಬುದನ್ನು ತಿಳಿಸಿದ್ದಾನೆ. ಸುಖದ ಕಲ್ಪನೆ ಮನುಷ್ಯನಿಗೆ ಸ್ಪಷ್ಟವಾಗಿ ಇರೋದೇ ಇಲ್ಲ. ಏನೋ ತಿಂದರೆ ಸುಖ, ಏನೋ ಕುಡಿದ್ರೆ ಸುಖ, ಎಲ್ಲೋ ಹೋದರೆ ಸುಖ, ಏನನ್ನೋ ನೋಡಿದರೆ ಸುಖ ಅಂತಕ್ಕಂಥ ಭ್ರಮೆಯಲ್ಲೇ ಇರ್ತಾನೆ. ವಿದ್ಯಾರ್ಥಿಗಳಿಗೆ ಸುಖದ ಕಲ್ಪನೆ ಇರೋದೇ ಇಲ್ಲ. ಕ್ಲಾಸ್ ತಪ್ಪಿಸಿ ಸಿನಿಮಾ ನಾಟಕಕ್ಕೆ ಹೋಗಿಬಿಟ್ರೆ, ಕ್ರಿಕೆಟ್ ಮ್ಯಾಚ್ಗೆ ಹೋಗಿಬಿಟ್ರೆ ಭಾರಿ ಸುಖ ಅಂತ ತಿಳ್ಕೊಂಡಿರ್ತಾರೆ. ಆದರೆ ನಾಳೆ ಪಾಸ್ ಆಗೋದು ಇದರಿಂದ ಅಲ್ಲ. ಅವರು ಓದಿದರೆ ಪಾಸ್ ಆಗ್ತಾರೆ ಹೊರತು ಮ್ಯಾಚ್ಗೆ ಹೋದರೆ ಸಿನಿಮಾಕ್ಕೆ ಹೋದರೆ ಪಾಸ್ ಆಗೋದಿಲ್ಲ. ಆದರೆ ಆಗ ಗೊತ್ತಾಗೋದಿಲ್ಲ, ಗೊತ್ತಾಗೋದು ತಡ ಆಗಿರುತ್ತೆ. ಹೇಗೆ ವಿದ್ಯಾರ್ಥಿಗಳು ತಮ್ಮ ಮುಖ್ಯವಾದಂತಹ ಗುರಿಯಾದ ಪಠ್ಯದ ಅಧ್ಯಯನವನ್ನು ಬಿಟ್ಟುಬಿಟ್ಟು ಈ ಆಟಪಾಠಗಳಲ್ಲಿ ಅಥವಾ ಕೆಟ್ಟ ವಿಷಯಗಳ ಬಗ್ಗೆ ಆಸಕ್ತಿಯಲ್ಲಿ ತಮ್ಮ ಜೀವನವನ್ನು ಹಾಳು ಮಾಡ್ಕೋತಾರೆ. ಆ ಹಾಳು ಮಾಡ್ಕೊಳ್ಳೋದು ಮೂರು ವರ್ಷನೂ ಒದ್ದಾಡಬೇಕು. ಆಮೇಲೆ ಅವರ ಜೀವನದಲ್ಲಿ ಮತ್ತೆ ಪರಿಪೇರಿ ಆಗೋದೇ ಇಲ್ಲ. ಅದು ಅದೇ ರೀತಿಯಲ್ಲಿ ನಾವು ಏನು ಮನುಷ್ಯ ಜನ್ಮ ಅಂದರೆ ಅದು ವಿದ್ಯಾರ್ಥಿಯ ಜೀವನ ಇದ್ದ ಹಾಗೆ. ಇಲ್ಲಿ ಏನು ಸಾರ್ಥಕ ಪಡಿಸಿಕೊಡ್ತಾನೆ, ಶಾಸ್ತ್ರ ಶ್ರವಣಾದಿಗಳನ್ನು ಮಾಡ್ತಾ ಅವನ ಜೀವನ ಪರಮ ಸಾರ್ಥಕ. ಇಲ್ಲದೆ ಹೋದರೆ ಕ್ಷುಲ್ಲಕವಾದ, ಇಲ್ಲೂ ಸುಖ ಇಲ್ಲ, ಆಮೇಲಂತೂ ಸುಖದ ಹೆಸರೂ ಇಲ್ಲ ಅಂತ ಅರ್ಥ ಮಾಡಿಕೊಂಡ್ರೆ ಅಭ್ಯಾಸ ಭ್ರಮತೆ ಯತ್ರ ದುಃಖಾಂತಂಚ ನಿಗಚ್ಛತಿ. ಇಲ್ಲಿ ಆಟಕ್ಕೆ ಹೋದ ಆಮೇಲೆ ದುಃಖ ಬಂತು, ಆದರೆ ಓದ್ದ ಸ್ವಲ್ಪ ಕಷ್ಟ ಆಯಿತು ಆಮೇಲೆ ಶಾಶ್ವತ ಸುಖ ಬಂತು. ಆದ್ದರಿಂದ ನಮಗೆ ಶಾಶ್ವತ ಸುಖದ ಪರಿಕಲ್ಪನೆಯ ಸುಖ ಬೇಕೇ ಹೊರತು ದುಃಖದಿಂದ ಕೂಡಿರ್ತಕ್ಕಂಥ ಸುಖ ನಮಗೆ ಬೇಡ. ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಾವು ಯಾವುದೇ ಅರ್ಥ ಇವತ್ತು ಜನಗಳಿಗೆ ಸುಖದ ಕಲ್ಪನೆ ಇಲ್ಲಾದ್ದರಿಂದ ನಾವು ಸುಖ ಪಡೋದನ್ನು ಬೇಡ ಅಂತಾರೆ ಇವರು ಅಂತ ಹೇಳಿ ಅಪರ್ಥ ಮಾಡ್ಕೊಂಡ್ಬಿಡ್ತಾರೆ. ಅದು ತಿಳುವಳಿಕೆಯೇ ಇಲ್ಲ. ವಿದ್ಯಾರ್ಥಿಗೆ ಕ್ಲಾಸ್ ತಗೋತಾನೆ ಎಲ್ಲ ಹೋಗಬೇಡಿ ಅಂತ ಹೇಳಿದ್ರೆ ಆ ಸಿಟ್ಟು ಬರುತ್ತಾರೆ ಮೇಸ್ಟರ್ ಮೇಲೆ. ಇವತ್ತೊಂದು ರಜಾ ಕೊಡಬಾರದೆ ಜನ ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಮೇಸ್ಟರ್ ಬರದೆ ಬೇಡ ಬಸ್ಸಿಗೆ ಹೋಗೋದು ಬೇಡ ಅವರಿಗೆ ಮಿಸ್ ಆಗಲಿ ಬಂದರೂ ಕೂಡ ಏನಷ್ಟೇ ಏನಾರು ಗಲಾಟೆ ಕ್ಲಾಸ್ ಮಿಸ್ ಏನೋ ಅನ್ಕೊಂಡಿರ್ತಾನೆ ಪಾಪ. ಇಷ್ಟೆಲ್ಲ ಅನ್ಕೊಂಡ್ರು ಅವನಿಗೆ ತೊಂದರೆ ಏನದ್ದೆ ಲಾಭ ಮೇಸ್ಟಿಗೇನ ತೊಂದರೆ ಇಲ್ಲ. ಅದರಿಂದ ತೊಂದರೆ ಆಗೋದು ವಿದ್ಯಾರ್ಥಿಗೇನೆ. ಇವತ್ತು ನಡೆಯೋದು ಹಾಗೇನೆ. ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಅದು ಅವಿವೇಕ, ಆ ಬುದ್ಧಿ ಬೆಳೆದಿರೋದಿಲ್ಲ. ಹಾಗನ್ಕೋತಾನೆ, ದೊಡ್ಡವನಾಗ್ತಾನೆ, ತನ್ನ ಮಗ ಚಕ್ರಿ ಬಾರದು ಎಕ್ಸ್ಪೆಕ್ಟ್ ಮಾಡ್ತಾನೆ, ತನ್ನ ಮಗ ಕ್ಲಾಸ್ಗೆ ಹೋಗ್ಬೇಕು ಸಿನಿಮಾಕ್ ಹೋಗಬಾರ್ದು ಅಂತ ಅವನು ಹೇಳಿ ಕೇಳಿ ಮಗ ಇವನು ಮಾಡಿದಾಗ ಮಾಡ್ತಾನೆ. ಇದು ಅರ್ಥ ಮಾಡ್ಕೊಂಡ್ರೆ ಅವನು ಅವನು ತಿಳ್ಕೊಂಡಿದ್ದಾನೆ, ಉಪಯೋಗ ಇಲ್ಲ. ಇವಳು ತಿಳ್ಕೊಂಡಿಲ್ಲ, ಹಾಳಾಗೇ ಆಗ್ತಾನೆ. ಅದರಿಂದ ಯಾವ ಕಾಲಕ್ಕೆ ಎಚ್ಚರ ಇರಬೇಕು ಆ ಕಾಲಕ್ಕೆ ಇರಬೇಕು. ಈಗ ಸುಖದ ವಿಧಿವಿಧಾನಗಳನ್ನ ಎಷ್ಟು ತಿಳಿಸಿದ್ದಾನಲ್ಲ, ಅಷ್ಟು ಭಾಗ ಪಠ್ಯ ಮಾಡಿದ್ರೆ ಎಷ್ಟೋ ಉಪಯೋಗ. ಮಕ್ಕಳಿಗೆ ಚಿಕ್ಕವರಿಗೆ ಅದನ್ನ ಅಷ್ಟು ತಿಳಿಸಿದ್ರು ಕೂಡ ಅವರಿಗೆ ಹೊಸ ರೀತಿಯಾದ ಚಿಂತನೆಗೆ ಒಳ್ಳೆ ಪ್ರೇರಣೆ ಸಿಕ್ಕಾಗತ್ತೆ. ಇನ್ನು ಮುಂದೆ ಇಂಥ ಸತ್ವಾದಿ ಗುಣಗಳ ಒಂದು ಸಂಬಂಧವನ್ನ ಬಿಡದೆ ಇರಲಿಕ್ಕೆ ಆಗೋದಿಲ್ಲ ಅಂದ್ರೆ ಆಗೋದೇ ಇಲ್ಲ. ನಚತಸ್ತಿ ಪೃಥಿವ್ಯಾಂ ವಾ ದಿವಿ ದೇವೇಶು ವಾ ಪುನಃ ಸತ್ವಂ ಪ್ರಕೃತಿಜೈರ್ ಮುಕ್ತಂ ಯದೇಭಿ ಸ್ಯಾತ್ ತ್ರಿಭಿರ್ಗುಣೈಹಿ. ಈ ಮೂರು ಗುಣಗಳ ಒಂದು ಸಂಪರ್ಕ ಇಲ್ಲದಿರತಕ್ಕಂಥ ವಸ್ತು ವಿಶ್ವದಲ್ಲೇ ಎಲ್ಲೂ ಇಲ್ಲ. ಭೂಲೋಕದೂ ಇಲ್ಲ, ದೇವಲೋಕದಲ್ಲೂ ಇಲ್ಲ, ಮನುಷ್ಯರಲ್ಲಿ ಇಲ್ಲ, ದೇವತೆಗಳಲ್ಲಿ ಇಲ್ಲ ಅಂತ ಹೇಳಿದ್ರಿಂದ ಈ ಗುಣತ್ರಯಗಳ ಸಂಬಂಧ ಅನಿವಾರ್ಯವಾದದ್ದು. ಈ ಗುಣ ಅಂದ್ರೆ ಹಗ್ಗ ಅಂತಾನು ಹೆಸರು. ಇದಕ್ಕೆ ಹಗ್ಗದ ಬಂಧನ ಅಂತೇವಲ್ಲ, ಹಗ್ಗದ ಬಂಧನ ಇದ್ದ ಹಾಗೆ ಈ ಮೂರು ಗುಣಗಳ ಬಂಧನದ ಒಂದು ಅನಿವಾರ್ಯತೆ ಪ್ರತಿಯೊಬ್ಬರಿಗೂ ಉಂಟು. ಆದ್ದರಿಂದ ನಾವು ಇದನ್ನು ಗೆಲ್ಲೋದಕ್ಕೆ ಪ್ರಯತ್ನ ಪಡಬೇಕು. ಅವರು ಅವಾಯ್ಡ್ ಮಾಡೋದು ಬೇರೆ, ಗೆಲ್ಲೋದು ಬೇರೆ. ಪರೀಕ್ಷೆಯಲ್ಲಿ ಪಾಸ್ ಮಾಡೋದು ಬೇರೆ, ಡ್ರಾಪ್ ತಗೊಳ್ಳೋದು ಬೇರೆ. ಡ್ರಾಪ್ ತಗೊಂಡ್ರೆ ಮುಂದೆ ಹೋದ್ರೆ ಅಲ್ಲೇ ಕೂತಿರ್ತಾನೆ. ಅದನ್ನ ಎದುರಿಸ್ಬೇಕು. ಅದನ್ನು ಸರಿಯಾಗಿ ಅದನ್ನು ಅವಾಯ್ಡ್ ಮಾಡಿಬಿಟ್ರೆ ಏನು ಪ್ರಯೋಜನ ಇಲ್ಲ. ಅದನ್ನ ಫೇಸ್ ಮಾಡಬೇಕು. ಯಾವಾಗ ಫೇಸಿಂಗ್ ಬೇರೆ, ಅವಾಯ್ಡಿಂಗ್ ಬೇರೆ ಅಂತ ಹೇಳ್ತೇವೆ. ಈ ತ್ರಿಗುಣಗಳನ್ನು ಎದುರಿಸ್ಬೇಕು. ಆ ಎದುರಿಸೋದು ಅಂತ ಹೇಳಿದರೆ ಭಕ್ತಿಯಿಂದನೇ ಹೊರತು ಬಲದಿಂದ ಅಲ್ಲ. ಆ ಮೂರು ಗುಣದ ಅಭಿಮಾನಿ ದೇವತೆಗಳು ಶ್ರೀದೇವಿ, ಭೂದೇವಿ ಮತ್ತು ದುರ್ಗಾದೇವಿ ಅಂತಕ್ಕಂಥ ಮಹಾಲಕ್ಷ್ಮಿಯ ಮೂರು ರೂಪಗಳು. ಅದಕ್ಕೆ ದೈವಿ ಶೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ಭಗವಂತನ ಶರಣ ಹೊಂದೋದೇ ಗತಿ. ಲಕ್ಷ್ಮೀದೇವಿ ಎಷ್ಟು ವಿಶಿಷ್ಟವಾದ ವ್ಯಕ್ತಿ ಅಂದರೆ ಅವರನ್ನ ಶರಣ ಹೊಕ್ಕರೆ ಉಪಕಾರ ಮಾಡೋದಿಲ್ಲವಂತೆ, ಆಕೆಯ ಗಂಡನ ಶರಣ ಹೊಕ್ಕರೆ ಉದ್ಧಾರ ಮಾಡ್ತಾಳೆ. ಲಕ್ಷ್ಮೀಪತಿಯನ್ನ ಶರಣ ಹೊಕ್ಕಾಗ ಮಾತ್ರ ಲಕ್ಷ್ಮಿ ಅನುಗ್ರಹ ಮಾಡ್ತಾಳೆ. ಇದೊಂದು ಮತ್ತು ದೊಡ್ಡ ರಹಸ್ಯ ತತ್ವನೇ ಅದು. ಲಕ್ಷ್ಮಿ ಬೇಕು ಅಂದ್ರೆ ಲಕ್ಷ್ಮಿ ಆರಾಧನೆ ಮಾಡಬೇಡಿ, ಲಕ್ಷ್ಮೀಪತಿಯ ಆರಾಧನೆ ಮಾಡಿ, ಲಕ್ಷ್ಮಿ ತಾನಾಗಿ ಒಲಿತಾಳೆ ಅಂತ ಹೇಳುತ್ತಾರೆ. ಅದೇ ಹಿನ್ನೆಲೆಯಲ್ಲಿ ಈ ಗುಣತ್ರಯಗಳ ವಿಭಾಗವನ್ನ ಮಹಾಲಕ್ಷ್ಮಿಯ ಒಂದು ಲೀಲಾ ವಿನೋದ ಅಂತ ಹೇಳಿ ಭಗವಂತ ಈಗಾಗಲೇ 14ನೇ ಅಧ್ಯಾಯದಲ್ಲಿ ಹೇಳಿದ್ದಾನೆ. ಇಲ್ಲಿ ಅದನ್ನು ಉಪಸಂಹಾರ ಮಾಡ್ತಾ ಇದ್ದಾನೆ. ಇನ್ನು ಮುಂದೆ ಬ್ರಾಹ್ಮಣ ಕ್ಷತ್ರಿಯ ವಿಷಾಂಚ ಬ್ರಾಹ್ಮಣ ಕ್ಷತ್ರಿಯ ವಿಷಾಂ ಶೂದ್ರಾಣಾಂಚ ಪರಂತಪ ಕರ್ಮಾಣಿ ಪ್ರವಿಭಕ್ತಾನಿ ಸ್ವಭಾವ ಸಹಜೈರ್ಗುಣೈಹಿ. ಈ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮತ್ತು ಶೂದ್ರ ಅಂತಕ್ಕಂತಹ ನಾಲ್ಕು ವರ್ಣದವರಿಗೂ ಕೂಡ ಕರ್ಮಗಳು ಪ್ರವಿಭಕ್ತಾನೆ, ಇಂತಿಂಥವೇ ಆಗಬೇಕು ಅಂತ ಭಗವಂತ ನಿಯಮನ ಮಾಡಿಬಿಟ್ಟಿದ್ದಾನೆ ಅಂತ ಹೇಳಿದ್ದ. ಇಂತಿಂಥವನು ಇಂತಿಂತಿಂದೇ ಕೆಲಸ ಮಾಡಬೇಕು. ನಮ್ಮ ಆಯ್ಕೆ ಅಲ್ಲ ಇದು, ಭಗವಂತ ಮಾಡಿರತಕ್ಕಂಥದ್ದು. ಇವತ್ತು ಕೆಲಸಕ್ಕೆ ಹೋದ್ ಸೇರಿಕೊಂಡ ಮೇಲೆ ನಾವು ಅವರ ಆಯ್ಕೆ. ಇವತ್ತು ಈ ಕೆಲಸ ಮಾಡೋದ್ರೆ ಆಯ್ತು, ಅರ್ಧ ಮಾಡಿರ್ತಾನೆ ಆಫೀಸರ್ ಹೇಳ್ತಾರೆ, ಅದು ಬಿಡು ಬೇರೆ ಕೈಲಿ ಓಪನ್ ಮಾಡು ಅಂತಾನೆ. ಅದು ತಕ್ಷಣ ಓಪನ್ ಮಾಡಿ, ಇಲ್ಲ ಸರಿ ಮುಗಿಸಿಬಿಡ್ತೀನಿ ಅಂತ ಅದೆಲ್ಲ ಇಲ್ಲ. ಇವನ್ ಚಾಯ್ಕಾಲ ಕೊಟ್ಟಿದ್ದನ್ನು ಮಾಡಬೇಕು ಹೊರತು ತಾನಿದ ಮಾಡ. ಸ್ವಭಾವ ಪ್ರಭವೈರ್ ಗುಣೈಹಿ, ಸ್ವಭಾವದಿಂದ ನಿಯತವಾದ ಗುಣಗಳು ಏನಿದೆ ಅದರ ಬಂಧನಕ್ಕೆ ಪ್ರತಿಯೊಬ್ಬನು ಒಳಪಟ್ಟಿರೋದ್ರಿಂದ ಆ ಸ್ವಭಾವ ಅನ್ನೋದಕ್ಕೆ ಭಗವಂತ ಅಂತ ಇನ್ನೊಂದು ಅರ್ಥ. ಅದಕ್ಕೆ ಸ್ವಯಮೇವ ಭವತೀತಿ ಸ್ವಭಾವ ಭಗವಾನ್ ನಾರಾಯಣ ಅಂತ ಅರ್ಥ. ಭಗವಂತ ಏನು, ಅನಂತ ಕೋಟಿ ಬ್ರಹ್ಮಾಂಡ ನಾಯಕನಾದ ಭಗವಂತ ಏನು ನಮಗೆ ಕರ್ಮಗಳನ್ನು ವಿಧಿಸಿದ್ದಾನೆ, ಅದಕ್ಕೆ ತಕ್ಕಂತೆ ವರ್ತಿಸಿದ್ರೆ ಮಾತ್ರ ಸರಿ, ಇಲ್ಲಿ ಹೋದರೆ ಇಲ್ಲ. ಇಲ್ಲಿ ವರ್ಣದ ವ್ಯವಸ್ಥೆಯನ್ನ ಎರಡನೇ ಬಾರಿ ಪ್ರಸ್ತಾಪ ಮಾಡ್ತಾ ಇದ್ದಾನೆ ಭಗವಂತ. 4ನೇ ಅಧ್ಯಾಯದಲ್ಲಿ ಬಂದಿತ್ತು, ಚಾತುರ್ವರ್ಣ್ಯಮ್ಮಯ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿದ್ಧಿ ಅಕರ್ತಾರಮವ್ಯಯಂ. ಇದು 4ನೇ ಅಧ್ಯಾಯದ ಶ್ಲೋಕ. ಇದು 18ನೇ ಅಧ್ಯಾಯ. ಎರಡನ್ನು ಸೇರಿಸಿದಾಗ ಇಡೀ ವರ್ಣ ವ್ಯವಸ್ಥೆಯ ಬಗ್ಗೆ ಬೆಳಕು ಬರುತ್ತೆ. ವರ್ಣವನ್ನು ಭಗವಂತ ಯಾತಕ್ಕೆ ಮಾಡಿದ್ದಾನೆ, ನಾನೇ ಮಾಡಿದ್ದೇನೆ ಅಂತ ಹೇಳ್ತಾನೆ. ಮತ್ತೆ ಯಾರೋ ಬರ್ತಾರೆ, ನಾವು ಯಾರೊಬ್ಬರು ಮೊದಲನೇ ಊಟ ಕೂತ್ಬಿಟ್ಟಿರ್ತಾರೆ ಪಾಪ. ಯಜಮಾನ ಸಿಟ್ಟು ಬಂದ್ಬಿಡುತ್ತೆ, ಬಂದ್ಬಿಟ್ಟು ಯಾರೋ ಬಿಡಿಸೋನು ಸಿಟ್ಟು ಬಂದ್ಬಿಡುತ್ತೆ, ಏನಾಗಿ ಕೂತಿ ಗೇಟ್ ಬೈಲಕ್ಕೆಂತ ಬರ್ತಾನೆ ಯಜಮಾನರು ಕೂಡಿಸಿದ್ದಾರೆ ಅಂತಾನೆ. ಹಾ ಕೂಡಿ ಕೂಡಿ ಇದ್ದದ್ದು ಹೋಗ್ಬಿಡುತ್ತೆ. ಇನ್ನು ಬೇರೆ ಮಾತಿಲ್ಲ, ಯಾರೋ ಕೂಡಿಸಿದ್ರೆ ಹೊಸಬಹುದಾಗಿದೆ. ಯಜಮಾನ ಕೂಡಿಸಿದಾಗ ಮತ್ತೆ ಮಾತೇ ಇಲ್ಲ. ವರ್ಣಾಶ್ರವರು ಒಪ್ಪೋದಿಲ್ಲ ಅಂತ ಯಾರು ಅಂದ್ರೆ ಯಾರೋ ಮಾಡಿದ್ರೆ ಒಪ್ಪಬೇಕಾಗಿಲ್ಲ. ದೇವರು ಹೇಳಿದ ನಾನು ಮಾಡಿದ್ದು ಅಂತ ಹೇಳುತ್ತಾನೆ, ಮತ್ತೆ ಮಾತಾಡಾಗಿಲ್ಲ. ಮಯಾ ಸೃಷ್ಟಂ ವರ್ಣಾಶ್ರಮ, ನಾನು ಸೃಷ್ಟಿ ಮಾಡಿದ್ದು ವರ್ಣಗಳನ್ನು ಅಂದ ಮೇಲೆ ಇನ್ನೇನು ಯಾರು ಮಾತಾಡೋದೇ ಇಲ್ಲ. ಅದನ್ನು ಯಾಕೆ ಮಾಡಿದ ಅಂತ ಮುಂದಿನ ಪ್ರಶ್ನೆ. ಅದು ಗುಣಕರ್ಮ ವಿಭಾಗಶಃ, ಕೆಲಸಗಳು ನಾಲ್ಕು ವಿಧ ಇದೆ, ಅದನ್ನು ಮಾಡಲಿಕ್ಕೆ ಬೇಕು, ಅದಕ್ಕೆ ಮಾಡಿದ್ದೇನೆ ಅಂತ ಹೇಳಿದ್ದಾನೆ. ಇವತ್ತು ಕೆಲಸಗಳು ನಾಲ್ಕು ವಿಧ ಉಂಟು. ಆ ಕೆಲಸ ಮಾಡಲಿಕ್ಕೆ ಭಗವಂತ ನಾಲ್ಕು ವರ್ಣಗಳನ್ನು ಸೃಷ್ಟಿ ಮಾಡಿದ್ದಾನೆ. ಏನು ನಾಲ್ಕು ಕೆಲಸಗಳು ಅಂದರೆ, ಒಂದು ಜ್ಞಾನ, ಜ್ಞಾನ ಇಲ್ಲದೆ ಬದುಕಲಿಕ್ಕೆ ಆಗೋದಿಲ್ಲ, ಜ್ಞಾನ. ಆಮೇಲೆ ಬಲ, ಬಲ ಇಲ್ಲದೆ ಹೋದರೆ ಯಾವುದನ್ನು ನಡೆಸಲಿಕ್ಕಾಗೋದಿಲ್ಲ, ಇದು ತಿಳಿಲಿಕ್ಕಾಗೋದಿಲ್ಲ, ಅದನ್ನು ಮಾಡಲಿಕ್ಕಾಗೋದಿಲ್ಲ. ತಿಳಿಲಿಕ್ಕೆ ಜ್ಞಾನ, ಮಾಡಲಿಕ್ಕೆ ಬಲ ಬೇಕು. ಅಯ್ಯೋ ಬಲ ಇಲ್ಲ ಮಾಡಲಿಕ್ಕಾಗೋದಿಲ್ಲ ಅಂತಾನಲ್ಲ, ಬಲ ಬೇಕು. ಎರಡನೇದು ಬಲ. ಮೂರನೇದು ವ್ಯವಹಾರ, ಜ್ಞಾನ ಬಲಗಳ ಮಧ್ಯೆ ಸಂಪರ್ಕ ಮಾಡಬೇಕಲ್ಲ, ವಸ್ತು ಇದೆ ದುಡ್ಡಿದೆ ಹೋಗಿ ತರಬೇಕಲ್ಲ, ವ್ಯಾಪಾರ ಮಾಡಬೇಕಲ್ಲ, ಅದು ಮೂರನೇ ಭಾಗ ಅದು. ಒಂದು ನಾಲ್ಕನೇದು ಓಡಾಟ, ಸೇವಾ ಕಾರ್ಯ. ನಾಲ್ಕು ಕೆಲಸ ಇದೆ ಗೌರ್ಮೆಂಟ್ನಲ್ಲೂ ಹಾಗೇನೆ, ಕ್ಲಾಸ್ 1, 2, 3, 4. ಮತ್ತು ವರ್ಣ ವ್ಯವಸ್ಥೆಯನ್ನು ಬೈತಾರೆ, ಫಲ ಅದನ್ನೇ ಮಾಡೋದು. ಈ ಮತ್ತೆ ಅದಕ್ಕೆ ಯಾವುದೇ ಆಫೀಸ್ ಎಸ್ಟಾಬ್ಲಿಷ್ ಆಗಬೇಕಾದ್ರೆ ಈ ವ್ಯವಸ್ಥೆ ಇರಲೇಬೇಕು. ಅಟೆಂಡರ್ ಇರಬೇಕು, ಅದೊಂದು ಇರ್ತಾನೆ, ಕ್ಲರ್ಕ್ ಇರಬೇಕು, ಆಮೇಲೆ ಇವನು ಇರಬೇಕು, ಕಾಲೇಜುಗಳಾಗ್ಬಿಟ್ಟು ಟೀಚಿಂಗ್ ಸ್ಟಾಫ್ ಇರಬೇಕು, ಹೆಡ್ ಇರಬೇಕು. ಇಲ್ಲದೆ ಹೋದ್ರೆ ಅದು ಫಲ ಮಾಡಕ್ಕೆ ಆಗೋದೇ ಇಲ್ಲ. ಯಾವ ಡಿಪಾರ್ಟ್ಮೆಂಟು ಪರಿಚಾರಕ ಅಂತ ಇರಲೇಬೇಕು, ಎನಿ ಡಿಪಾರ್ಟ್ಮೆಂಟ್ ಪರಿಚಾರಕ ಇರಬೇಕು. ಅಲ್ಲಿ ಟೈಪಿಸ್ಟು, ಇದು ಇವತ್ತು ಟೈಪಿಸ್ಟ್ ಹೋಯ್ತು, ಈಗ ಬಂದು ಕಂಪ್ಯೂಟರ್ ಬಂತಲ್ಲ, ಅವ್ನು ವರ್ಕ್ ಮಾಡಕ್ಕೆ ಇರಲೇಬೇಕು. ಸಬ್ಸ್ಟಿಟ್ಯೂಟ್ ಆಗಬಹುದೇ ಹೊರತು ಕ್ಯಾನ್ಸಲ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಇದ್ದೇ ಇರ್ತಾನೆ. ಅದನ್ನು ಒಬ್ಬೊಬ್ಬರೇ ಎಲ್ಲ ಮಾಡ್ತಾ ಕೂತ್ರೆ ಕೆಲಸಕ್ಕೆ ಹೋಗುತ್ತೆ. ಆಫೀಸರ್ ತಾನೇ ಪಾಪ ಅಡಿಡೆಸ್ ಹೋಗ್ಬೇಕು, ತಾನೇ ಟೈಪ್ ಹೊಡಿಬೇಕು, ತಾನೇ ಕಸ ಹೊಡಿಬೇಕು, ತಾನೇ ಬಂದವ್ರನ್ನ ಮಾತಾಡ್ತು ಗೇಟ್ ಕೀಪರ್ ಆಗಿಬಿಟ್ರೆ ಯಾವ ಕೆಲಸ, ಒಬ್ಬನು ಬೇರೆ ಬೇರೆ ಇದ್ದೇ ಕೆಲಸ ಆಗೋದಿಲ್ಲ. ಇನ್ನು ಎಲ್ಲ ಒಬ್ಬರೇ ಮಾಡಿದ್ರೆ ಏನೂ ಆಗೋದಿಲ್ಲ ಕೆಲಸ. ಅದಕ್ಕೆ ಕೆಲಸ ಹಂಚಬೇಕಲ್ಲ, ಭಗವಂತ ಮಿನಿಮಮ್ ಮಾಡಿದ್ದಾನೆ. ಇದು ಆಶ್ಚರ್ಯ. ಇವತ್ತು ನಮ್ಮ ಜಾತಿಗಳು ಅಂದ್ರೆ ನೂರಾರು ಜಾತಿಗಳು. ಜನ ಎಂಥ ತಮಾಷೆ ಅಂದ್ರೆ ನಾಲ್ಕು ವರ್ಣ ಒಪ್ಪೋದಿಲ್ಲ ಅಂತಾರೆ, ಸಾವಿರಾರು ಜಾತಿ ಒಪ್ತಾರೆ. ಸಾವಿರಾರು ಜಾತಿಯಾಗಿ ಒಪ್ತೀರಿ, ನಾಲ್ಕು ವರ್ಣ ಒಪ್ಪಿಡಿ ಸಾಕು ಅಂತ ಹೇಳ್ತಾರೆ. ತುಂಬಾ ಜನಕ್ಕೆ ವರ್ಣಕ್ಕೂ ಜಾತಿಗೂ ವ್ಯತ್ಯಾಸ ಇದೆ ಅಂತ ಗೊತ್ತೇ ಇಲ್ಲ. ವರ್ಣಗಳು ದೇವರು ಮಾಡಿದ್ದು, ಜಾತಿಗಳು ಆಮೇಲೆ ಮಿಕ್ಸ್ ಆಗಿ ಹುಟ್ಟಿ ಬಂದಿತ್ತು. ಯಾವಾಗ ಎರಡು ಜಾತಿಗಳ ಮಧ್ಯೆ ಸಂಪರ್ಕ ಏನು ಬರುತ್ತೆ ಆಗ ಜಾತಿ ಅಂತ ಹುಟ್ಟುತ್ತೆ. ವರ್ಣಗಳು ಶುದ್ಧ ರೂಪ, ಜಾತಿಗಳೆಂಬುದು ಸಾಂಕರ್ಯ. ಆದ್ದರಿಂದ ಜಾತಿಗಳು ನೂರಾರು ಯಾತಕ್ಕಾಯಿತು ಅಂದ್ರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅವರವರೇ ತಮ್ಮ ತಮ್ಮ ವರ್ಣದ ಸ್ತ್ರೀಯರನ್ನು ಮದುವೆಯಾಗಿ ಬೆಳೆಸಿದ್ರೆ ಬರೀ ವರ್ಣದವರಷ್ಟೇ ಇರ್ತಿದ್ರು, ಜಾತಿಗಳೇ ಇರ್ತಿರಲಿಲ್ಲ. ಯಾವಾಗ ವರ್ಣದಲ್ಲಿ ಬೇರೆ ಪುರುಷ, ಬೇರೆ ವರ್ಣದ ಸ್ತ್ರೀ, ಬೇರೆ ವರ್ಣದ ಪುರುಷ ಅವರಿಂದ ಸಂತಾನ ಹುಟ್ಟದಲ್ಲ ಆಗ ಜಾತಿ ಶುರುವಾಯಿತು. ಜಾತಿಯಿಂದಾಗಿ ಹೊಸ ಹೊಸ ರೀತಿ ಬೆಳೀತಾ ಬಂತು. ಅನೇಕರಿಗೆ ಎರಡು ವ್ಯತ್ಯಾಸ ಗೊತ್ತಿಲ್ಲ, ಆದ್ದರಿಂದ ಒಂದು ಜಾತಿ ವ್ಯವಸ್ಥೆನ ತಪ್ಪಾಗಿ ವರ್ಣ ವ್ಯವಸ್ಥೆಯನ್ನು ತಿಳ್ಕೊಂಡು ಬೇರೆ ಹಾಕಿಬಿಡ್ತಾರೆ. ಅದನ್ನ ಅಪಾರ್ಥ ಮಾಡಿಕೊಂಡಿದ್ದೆ ಹೊರತು ಬೇರೆ ಅಲ್ಲ. ವರ್ಣ ಅನ್ನೋದೇ ಬೇರೆ, ಜಾತಿ ಅನ್ನೋದೇ ಬೇರೆ. ಇದು ಮೊದಲ ವಿವೇಕ. ರಫ್ತಾಗಿ ಉಪಯೋಗಿಸ್ಬೇಕಾದ್ರೆ ಎರಡು ಈಕ್ವಲೆಂಟ್ ಉಪಯೋಗಿಸಿಬಿಡ್ತಾರೆ, ಆದರೆ ಸೂಕ್ಷ್ಮ ವ್ಯತ್ಯಾಸ ಇದೆ ಎಂಬುದನ್ನು ಮರಿಬಾರ್ದು. ವರ್ಣ ವ್ಯಾತಕ್ಕೆ ತಂದ ಅಂದ್ರೆ ಆ ಕೆಲಸಗಳು ಬೇಕು ಅದಕ್ಕೆ ತಂದ. ಆಮೇಲೆ ದೇವರು ಏನ್ ಮಾಡಿದನಂತೆ, ದೇಹ ಅದರಂತೆ ಕೊಡ್ತಾ ಬರ್ತಾರೆ. ಈ ಜ್ಞಾನದಿಂದ ಜಗತ್ತು ಉಳಿಬೇಕು, ಜ್ಞಾನ ನಿರ್ವಹಣೆ ಮಾಡಬೇಕು. ಅದಕ್ಕೇನ್ ಮಾಡಿದೆ ಪರಮಾತ್ಮ, ಬ್ರಾಹ್ಮಣ ವರ್ಗವನ್ನು ಸೃಷ್ಟಿ ಮಾಡಿದೆ. ಆಮೇಲೆ ಬಲಕ್ಕೋಸ್ಕರ ಕ್ಷತ್ರಿಯನ್ನು ಸೃಷ್ಟಿ ಮಾಡಿದ, ವ್ಯವಹಾರಕ್ಕೋಸ್ಕರ ಈ ವೈಶ್ಯರನ್ನು ಸೃಷ್ಟಿ ಮಾಡಿದ, ಪರಿಚರ್ಯಗೋಸ್ಕರ ಶೂದ್ರನ್ನು ಸೃಷ್ಟಿ ಮಾಡಿದ. ನಾಲ್ಕು ವರ್ಣಗಳಾಯ್ತು. ಆಮೇಲೆ ಈ ನಾಲ್ಕು ವರ್ಣಗಳಿಗೂ ಅವರದ್ದೇ ಕೆಲಸ ಆಯ್ತು. ಜ್ಞಾನ ಕಾರ್ಯ ಅವರದ್ದು, ಇದೇ ರೀತಿ ಬಲ ಕಾರ್ಯ ಇವರದ್ದು, ವ್ಯವಹಾರ ಕಾರ್ಯ ಅವರದ್ದು, ಸೇವಾ ಕಾರ್ಯ ಇವರದ್ದು ಅಂತ ಹೇಳಿ ಭಗವಂತ ನಾಲ್ಕು ವರ್ಣ ವ್ಯವಸ್ಥೆಯನ್ನು ಮುಂದಿಟ್ಟಿದ್ದಾನೆ. ಅವರವರು ಅವರವರ ಕೆಲಸವನ್ನು ಮಾಡ್ಕೊಂಡು ಹೋಗಬಹುದು. ಇವತ್ತು ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಂತಿದೆ ಸರ್ಕಾರದಲ್ಲಿ, ಇಲ್ಲೇನು ಬ್ರಾಹ್ಮಣ ಅಂದ್ರೆ ಭಗವಂತನ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಷ್ಟೇ, ಇನ್ನೇನು ಅಲ್ಲ. ಅದರಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಇವತ್ತು ಆರ್ಮಿ ಗಿರಿಮೆ ಎಲ್ಲ ಇದೆ ನೋಡಿ, ನಮಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಆರ್ಮಿ ಇದ್ದ ಹಾಗೆ, ಸಿವಿಲ್ ಸರ್ವಿಸ್ ಡಿಫೆನ್ಸ್ ಸರ್ವಿಸ್ ಇದ್ದಾಗೆ ಅದು ಕ್ಷತ್ರಿಯರ ಕೆಲಸ ಆಗುವಂತ. ದಾರಿಯಲ್ಲಿ ಎಲ್ಲ ಹೋಗ್ತಾರೆ, ಟ್ರಾಫಿಕ್ ಜಾಮ್ ಆಗಿರುತ್ತೆ, ನಾವೇ ಚಂದ ಮಾಡಬಾರ್ದು. ಅವ್ರು ಬಂದ್ ಮಾಡ್ತಾರೆ.